ಗುಣಗಣನಿಲಯಂ ಪತಿಮರವಾಯಾಃ ಜಗದಘದಹನಂ ಚ ವಾಸವೀಸೂನುಂ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂ ಚ ಮೇ ವಂದೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಸತಃ. ಭಾಷ್ಯ ನಚ ಕಾಯವ್ಯೂಹ ಅಪೇಕ್ಷೆಯ ಅಪೇಕ್ಷಾ ಏನಾಯ್ತೀಗ ತಸ್ಯ ತಾವದೇವ ಚರಂ ಯದು ಚ ನಾಚ್ಯಶಮೇವ ವಿಸಂಭವಂತಿ ಅವಸಿತ ಕರ್ಮಣಿ ಜ್ಞಾನಿನಿ ವಿಷಯ ಪುತ್ರಾದಯೋ ಯದಿ ಶವ್ಯಂ ಕರ್ಮ ಕುರುವಂತಿ ಯದು ಚ ಯದಿ ವಾ ನ ಕುರುವಂತಿ ಸರ್ವಥಾ ಅರ್ಚಿಷ್ಮ ಅರ್ಚಿಷಂ ಅಭಿಸಂಭವಂತಿ ಪ್ರಾಪ್ನೋತ್ತೇವ ಇತ್ಯರ್ಥ. ಏನು ಹೇಳಿದರು, ಅಪರೋಕ್ಷ ಜ್ಞಾನಿಯಾದವನು ತನ್ನ ಪ್ರಾರಬ್ಧ ಕರ್ಮ ಎಲ್ಲ ಮುಗಿದ ಮೇಲೆ, ದೇಹತ್ಯಾಗ ಮಾಡಿದ ಮೇಲೆ ಅವನಿಗೆ ಅವನ ಮಕ್ಕಳು ಅಂತ್ಯಸಂಸ್ಕಾರ ಮಾಡಲಿ ಬಿಡಲಿ ಏನಾಗುತ್ತೆ, ಅವನಿಗೆ ಮೋಕ್ಷ ಆಗೇ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಪ್ರಾರಬ್ಧ ಕರ್ಮ ಅಡ್ಡಿಯ ಹೊರತು ಇದು ಯಾವುದೋ ಅಡ್ಡಿಯಲ್ಲ, ಬಹಳ ಮುಖ್ಯವಾದ ಅಂಶ ಅದು. ಅದಕ್ಕೆ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತೆ. ಈ ಈ ಹಂತ ತಲುಪಿದ ಮೇಲೆ ಅವನಿಗೆ ವಾಪಸ್ ಬರೋ ಪ್ರಸಕ್ತಿ ಇಲ್ಲ, ಮುಕ್ತಿ ಖಚಿತ ಅನ್ನೋದಕ್ಕೆ ಅತಿ ದೊಡ್ಡ ದೃಷ್ಟಾಂತ ಕೊಟ್ಟರು. ಅಂತ್ಯಕರ್ಮದ ಅಗತ್ಯವೂ ಆತನಿಗಿಲ್ಲ, ಮಾಡೋರ ಕರ್ತವ್ಯ ಮಾಡಲೇಬೇಕೇ ಹೊರತು ಆತನಿಗೆ ಮಾತ್ರ ಯಾವ ನಿರ್ಬಂಧವೂ ಇಲ್ಲ ಅಂತ ಹೇಳಿದರು. ಕರ್ತವ್ಯ ಮಾಡಲೇಬೇಕು, ಮಕ್ಕಳು ಮಾಡಲೇಬೇಕು. ಆದರೆ ಉದಾಹರಣೆಗೆ ಯೋಗ್ಯರಿದ್ದಾರೆ, ಮಕ್ಕಳು ಮಾಡ್ತಾರೆ ಅಂತ ಹೇಳ್ತಾ ಜರಾಸಂದನಿಗೆ ಅಂತ್ಯಕರ್ಮ ಮಾಡಿದರು, ಸದ್ಗತಿ ಹೋಗ್ತಾನೆ ಅದರಿಂದ ಅವನು ತಮಸ್ಸು ಹೋಗೋದು ತಪ್ಪಲಿಲ್ಲ. ಅದೇ ರೀತಿ ಯೋಗ್ಯರಿಗೆ ಅಂತ್ಯಕರ್ಮ ಮಾಡದೆ ಹೋದರೂ ಕೂಡ ಸದ್ಗತಿ ಹೋಗೋದು ತಪ್ಪೋದಿಲ್ಲ, ದುರ್ಗತಿಗೆ ಹೋಗೋದು ಇವರಿಗೆ ತಪ್ಪೋದಿಲ್ಲ, ಸದ್ಗತಿ ಅವರೇ ತಪ್ಪೋದಿಲ್ಲ. ಅದು ಇವ್ರ ಕರ್ತವ್ಯ ಇವ್ರು ಮಾಡೋದು. ಅದಕ್ಕೇನೆ ಕೃಷ್ಣ ಭೀಮ ಇಬ್ರು ಏನು ಮಾಡ್ತಾರೆ, ಜರಾಹಂಸ ಸಹದೇವ ಅವನ ಮಗ ಅವನಿಗೆ ಬೇರೆ ಅಲ್ಲ. ಇದು ಬಹಳ ಮುಖ್ಯವಾದ ಅಂಶ ಇದು, ಗೊತ್ತಾಯ್ತಾ. ಆದ್ದರಿಂದ ಯಾವಾಗಲೂ ಕೂಡ ಜ್ಞಾನಕ್ಕೆ ಒತ್ತು ಕೊಟ್ಟು ಬದುಕಬೇಕೆ ಹೊರತು ಜ್ಞಾನ ಬಿಟ್ಟು ಏನು ಮಾಡಿದರೂ ಕೂಡ ಅದು ಶಾಶ್ವತ ರಕ್ಷಣೆಗೆ ಸಾಧನ ಆಗೋದೇ ಇಲ್ಲ. ಅದು ಅಂಶ. ನಚ ಕಾಯ ಅದು ಬೇರೆ ಅದು, ನಚ ಕಾಯವ್ಯೂಹಾಪೇಕ್ಷಾ ತದ್ಯಥಾ ಐಷಿಕಾತೂಲಂ ತದ್ಯಥಾ ಪುಷ್ಕರ ಪಲಾಶೇ ಜ್ಞಾನಾಗ್ನಿ ಸರ್ವಕರ್ಮಾಣಿ ಇತ್ಯಾದಿ ವಚನೇಭ್ಯ ಹೇಳ್ತಾರೆ. ಪಾಶುಪಥ ವೈಶೇಷಿಕಾದಯಸ್ತು ಆಹುಹು ಅನಿಯತ ಕಾಲ ವಿಪಾಕಾನ್ಯಪಿ ಕರ್ಮಾಣಿ ಜ್ಞಾನಿ ಯೋಗ ಸಾಮರ್ಥ್ಯಾತ್ ಸಮಾಹೃತ್ಯ ಅನೇಕ ಶರೀರ ಫಲಾನ್ಯಪಿ ಕಾಯವ್ಯೂಹ ನಿರ್ಮಾಣೇನ ಕ್ಷಪಯಿತ್ವ ಅಪವೃಜ್ಯತೆ ತದ್ಗುತೋ ಅಸ್ಯ ದೇಹಾಂತರಮಿತಿ ತತ್ರಾಹ ನಚೇತಿ. ಒಂದು ಪ್ರಶ್ನೆ, ನಾವೇನು ಹೇಳಿದ್ದೀಗ ಆಚಾರ್ಯ ಏನು ಹೇಳಿದರು, ಅಪರೋಕ್ಷ ಜ್ಞಾನ ಆದಮೇಲೆ ಅವನಿಗೆ ಮುಕ್ತಿ ಖಚಿತ, ಆದರೆ ಪ್ರಾರಬ್ಧ ಕರ್ಮ ಇದ್ದರೆ ಅದು ಜನ್ಮಾಂತರಗಳು ಬರುತ್ತೆ ಅಂತ ಹೇಳಿದ್ರು. ಪ್ರಾರಬ್ಧ ಕರ್ಮ ಇದ್ದರೆ ಜನ್ಮಾಂತರಗಳು ಬರುತ್ತೆ, ಅದು ಅನುಭವಿಸಬೇಕು. ಅದು ಮುಗಿದ ಮೇಲೆ ಏನಾಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿದ್ರು. ಒಂದು ಪಾಶುಪಥ ವೈಶೇಷಿಕಾದಯಸ್ತು ಆಹು, ಪಾಶುಪಥ ಮತದವರು ವೈಶೇಷಿಕ ಮತದವರು ಹೇಳ್ತಾರೆ, ಅನಿಯತ ಕಾಲ ವಿಪಾಕಾನ್ಯಪಿ ಕರ್ಮಾಣಿ ಜ್ಞಾನಿ ಯೋಗ ಸಾಮರ್ಥ್ಯಾತ್ ಸಮಾಹೃತ್ಯ. ಕೆಲವು ಕರ್ಮಗಳು ಅನಿಯತ ಅನಿಯತ ಕಾಲ ವಿಪಾಕಾನಿ ಅಂದರೆ ನಿಯತ ಕಾಲ ಅನಿಯತ ಕಾಲ ಅಂದರೆ ಇಂಡೆಫಿನೆಟ್ ಪೀರಿಯಡ್, ಯಾವಾಗಲೂ ಒಮ್ಮೆ ಅದು ಫಲ ಕೊಡಬಹುದು. ಕರ್ಮಗಳಿರ್ತವೆ, ಪ್ರಾರಬ್ಧ ಕರ್ಮ ಇರ್ತವೆ, ಒಪ್ಪೋಣ, ಯಾವುದೋ ಕಾಲಕ್ಕೆ ಫಲ ಕೊಡೋ ಇರ್ತವೆ. ಆದರೆ ಜ್ಞಾನಿ ಯೋಗ ಸಾಮರ್ಥ್ಯ, ಯೋಗ ಸಾಮರ್ಥ್ಯದಿಂದ ಏನು ಮಾಡ್ತಾನೆ, ಸಮಾಹೃತ್ಯ ಅನೇಕ ಶರೀರ ಫಲಾನ್ಯಪಿ, ಎಲ್ಲವನ್ನು ಒಟ್ಟುಗೂಡಿಸಿಬಿಟ್ಟು ಅನೇಕ ಶರೀರ ಫಲಾನಿಯಪಿ ಅನೇಕ ದೇಹ ಬರತಕ್ಕಂಥ ಕರ್ಮಗಳನ್ನು ಸಹ ಕಾಯವ್ಯೂಹ ನಿರ್ಮಾಣೇನ. ಕಾಯವ್ಯೂಹ ಅಂದ್ರೇನು, ಕಾಯ ಅಂದರೆ ದೇಹ, ವ್ಯೂಹ ಅಂದರೆ ಗುಂಪು, ಅನೇಕ ದೇಹಗಳನ್ನು ಒಟ್ಟಿಗೆ ತಗೊಂಡುಬಿಟ್ಟು ಕ್ಷಪಯಿತ್ವ ಆ ಪಾಪ ಪ್ರಾರಂಭ ಅನುಭವಿಸಿಬಿಟ್ಟು ಅಪವೃಜ್ಯತೆ ಸದ್ಗತಿಗೆ ಹೋಗ್ತಾನೆ. ಆದ್ದರಿಂದ ತತ್ಕುತೋ ವಸ್ಯ ದೇಹಾಂತರಂ, ಅವನ ಉದ್ದೇಶ ಏನಂದರೆ ಮುಂದಿನ ಜನ್ಮ ಬೇಕು ಅದೇ ಜನ ಎಲ್ಲ ಮುಗಿಸಿಬಿಡ್ತಾನೆ ಅಂತ ಅವನ ವಾದ, ಗೊತ್ತಾಯ್ತಾ. ಅದೇ ಸ್ವಲ್ಪ ಕರ್ಮ ಇದ್ದರೆ ಹೋಗ್ತಾನೆ ಅಂತ ನಾವು ಒಪ್ಕೊಂಡಿದ್ದೇವೆ. ಸ್ವಲ್ಪ ಕರ್ಮ ಇದ್ದರೆ ಅಪರೋಕ್ಷ ಜ್ಞಾನ ಆಯಿತು 60 ವರ್ಷಕ್ಕೆ ಅಂತ ತಿಳ್ಕೊಬೋಣ, 20 ವರ್ಷ ಪ್ರಾರಬ್ಧ ಕರ್ಮ ಇದ್ದರೆ 80 ಹೋಗಿಬಿಟ್ಟ ಮುಗಿದೋಯ್ತು, ಅದೊಂದು ಕೇಸ್ ಇದೆ ಇಲ್ಲ ಅಂತಲ್ಲ. ಆದರೆ ಸಾಮಾನ್ಯವಾಗಿ ಹೆಚ್ಚು ಜನಕ್ಕೆ ಏನಿರುತ್ತೆ, ಅನೇಕ ಜನ್ಮ ಬರೋಷ್ಟು ಪ್ರಾರಬ್ಧ ಕರ್ಮ ಇರುತ್ತೆ. ಅದಕ್ಕೇನು ಮಾಡಬೇಕು, ಅವನು ಹುಟ್ಟಿ ಹುಟ್ಟಿ ಹೋಗಿ ಉತ್ಪೀಡಿಸಬೇಕು ಅಂತ ಹೇಳಿದರು. ಅದಕ್ಕೆ ಅವರೇನು ಹೇಳ್ತಾರೆ, ಬೇರೆಯವರು ಹಾಗಲ್ಲ, ಪ್ರಾರಬ್ಧ ಕರ್ಮ ಬಂದ ಜನ್ಮದಲ್ಲೇನೆ ಮೋಕ್ಷನೂ ಆಗಿಬಿಡುತ್ತದೆ, ಮತ್ತು ಅನೇಕ ಜನ್ಮಗಳು ಬರೋ ಯೋಗ ಇದೆಯಲ್ಲ ಅವನಿಗೆ ಪ್ರಾರಬ್ಧ ಕರ್ಮ ಅಂದರೆ, ಅವನು ಅನೇಕ ದೇಹ ಒಟ್ಟಿಗೆ ತೊಗೊಂಡ್ಬಿಟ್ಟು ಏನು ಮಾಡ್ತಾನೆ, ಯೋಗ ಸಾಮರ್ಥ್ಯದಿಂದ ಆ ಪ್ರಾರಬ್ಧ ಕರ್ಮ ಕಳ್ಕೊಂಡ್ಬಿಟ್ಟು ಅದೇ ಜನ್ಮದಲ್ಲೇ ಮುಕ್ತಿಗೆ ಹೋಗ್ತಾನೆ ಅಂತ ವಾದ ಇಟ್ಟು ವಾದ ಸೌಭರಿ ಕಥೆಯಲ್ಲಿ ಹೌದು, ಸೌಭರಿಗಳು ಏನ್ ಮಾಡಿದ್ರು ಐವತ್ತು ಅನುಭವಿಸ್ಬಿಟ್ರು, ಆದ್ರೆ ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ ಆಚಾರ ಹೇಳ್ತಾರೆ, ಎಲ್ಲರಿಗೂ ಅಲ್ಲ. ಅದನ್ನ ಹೇಳೋದಕ್ಕೋಸ್ಕರ ಕಾಯ ವ್ಯೂಹಾಪೇಕ್ಷ ಅದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಅಂತ ಆಗೋದಾಗಿದ್ರೆ ಜಡಭರ್ತರ ಕಥೆ ಯಾಕೆ ಬರ್ತಿತ್ತು? ಹೋಗ್ತಾನೆ, ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಎಷ್ಟೋ ಜನ್ಮ ಹುಟ್ಟಿದವರು ಇದ್ದ. ಅದ್ಮೇಲೆ ಈ ವಾದ ಇದ್ದಿದ್ರೆ ಅಪರೋಕ್ಷ ಜ್ಞಾನಿಗಳು ಯಾರು ಮತ್ತೊಮ್ಮೆ ಹುಟ್ಟಿ ಬರೋ ಪ್ರಸಂಗ ಬರ್ತಿರಲಿಲ್ಲ. ಅರ್ಥ ಆಯ್ತಾ? ಅದು ಸರಿ ಅಲ್ಲೇ ಅಲ್ಲ. ಮತ್ತು ಮಹಾಭಾರತ ಎಲ್ಲ ದೊಡ್ಡ ದೊಡ್ಡ ದೇವತೆ ಬರೀ ಜ್ಞಾನಿಗಳಲ್ಲ, ಯಾರವರೆಲ್ಲ ರುದ್ರಾದಿ ದೇವತೆಗಳು ಅವತಾರ ಮಾಡಿ ಬಂದಿದ್ದಾರೆ. ಅಂದಮೇಲೆ ಒಂದೇ ಜನ್ಮದಲ್ಲಿ ಅಪರೋಕ್ಷ ಪ್ರಾರಬ್ಧ ಕರ್ಮ ಎಲ್ಲ ತೀರಿಬಿಟ್ಟು ಮೋಕ್ಷಕ್ಕೆ ಹೋಗ್ತಾನೆ ಅಪರೋಕ್ಷ ಜ್ಞಾನಿ ಅನ್ನೋ ಮಾತನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಂದೆರಡು ಎಕ್ಸೆಪ್ಷನ್ ಹೋಗ್ತೇವೆ ಅಷ್ಟೇ ಹೊರತು ನಿಯಮ ಅಲ್ಲ. ಯೋಗ ಸಾಮರ್ಥ್ಯ ಲಿಮಿಟ್ ಇದೆ. ಗರ್ಭವಾಸ ಅಲ್ಲ, ಮತ್ತೆ ಬುಟ್ಟು ಬರೋದೇ ಇಲ್ಲ ಅಂತ ಅರ್ಥ. ಹೌದು, ಇಲ್ಲ ಇಲ್ಲ, ಹಾಗೆ ಸೋಬೇರುಗಳು ತಗೊಂಡ್ರಲ್ಲ, ಹಾಗೆ ಅದು ಇಲ್ಲೇ ಯಾವ್ದಿಲ್ಲೇ ಇಲ್ಲ, ಯಾವ್ದಿಲ್ಲೇ ಇಲ್ಲ, ಅದರಿಂದ ಇಲ್ಲ. ಅಲ್ಲಿ ಇಂಪ್ರೆಸ್ಸಿಂಗ್ ಇನ್ನೊಂದು ಉತ್ತರ ಏನು ಅಂತ ಕೇಳಿದ್ರೆ, ಕೆಲವು ಪ್ರಾರಬ್ಧ ಹೇಗಿರುತ್ತೆ, ಗರ್ಭವಾಸ ಮಾಡೋ ಪ್ರಾರಬ್ಧನೇ ಇರುತ್ತೆ ಅವಳು. ಅರ್ಥ ಆಯ್ತಾ? ಈಗ ಅವಾಗ ತಪ್ಸ್ಕೊಳ್ಳೋಕೆ ಸಾಧ್ಯ, ಯಾಕೆಂದ್ರೆ ಕಾಯುವ ತಗೊಂಡ ಗರ್ಭವಾಸ ಇದು ಮಾಡಿದಾಗತ್ತೆ, ಅವಾರ್ಡ್ ಮಾಡಿದಾಗತ್ತೆ, ಅದು ಸಾಧ್ಯ ಇಲ್ಲ. ಜನ್ಮದಲ್ಲಿ ಅನೇಕ ವಿಧ ಸೌಭರ್ಯಗಳಿಗೆ ಅಂಥದ್ದೆಲ್ಲ ಇರಲಿಲ್ಲ. ಏನಿತ್ತು ಅವರಿಗೆ? ಬರೀ ಐವತ್ತು ಜನ ಬರೋದಿತ್ತು. ಅದಕ್ಕೆ ಅವ್ರಿಗೆ ಒಂದೇ ಸರ್ತಿ ಏನು ಮಾಡಿದ್ರು, 50 ರೂಪ ತಗೊಂಡು ಆ ಜನ ಕಳೆದುಕೊಂಡ್ಬಿಟ್ರಲ್ಲ. ಅದು ಎಲ್ರಿಗೂ ಹಾಗೆ ಇರಬೇಕಂತ ನಿಯಮ ಇಲ್ಲ. ಆ ನಿಯಮ ಒಪ್ಪಬಾರ್ದು. ನಾವು ಹೇಳೋದಿಲ್ಲ, ಪರಾರ್ಥಾನುಮಾನಕ್ಕೆ 5 ಅವಯವ ಇರು, ಪಂಚಾವಯವಾಕ್ಯ ಅಂತ ಹೇಳಿದ್ದಾರೆ. ನೆನಪಿದೆಯಾ? ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ, ಅದು 5 ಇರಬೇಕು ಅಂತ ಹೇಳಿ. ಅದು ನಾವೇನು ಹೇಳಿದ್ವಿ? ಏನು ಹೇಳಿ ನೆನಪಿದೆಯಾ? ನಾಲ್ಕು, 3, 2 ಎಷ್ಟಾಯ್ತು? 3, 2, 1 ಆಚರಿಸ. ನಿಯಮ ಇಲ್ಲೇ ಇಲ್ಲ ಅಂತ ಹೇಳಿ, ನಿಯಮ ಇಲ್ಲೇ ಇಲ್ಲ. ಪರಾರ್ಥಾನುಮಾನ ಇನ್ನೊಬ್ಬರಿಗೆ ಹೇಳೋರು, ಇನ್ನೊಬ್ಬರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ಭಾರಿ ಬುದ್ಧಿವಂತರಾದ್ರೆ ಒಂದೇ ಸಾಕು, ಭಾರಿ ದಡ್ಡಾದ್ರೆ 5 ಸಾಲದು. ಅರ್ಥ ಆಯ್ತಾ? ಭಾರಿ ದಡ್ಡಾದ್ರೆ 5 ಸರ್ತಿ ಹೇಳಿದ್ರು ಸಾಲದು ಅವನಿಗೆ. ಬುದ್ಧಿ ಹೋದ್ರೆ ಒಂದೇ ಸಾಕು, ಆದ್ರೆ ನಿಯಮ ಮಾಡಬೇಡ. ಅರ್ಥ ಆಯ್ತಾ? ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ, ಪಂಚಾವಯ ಇರೋದು ಹೌದು, ಆದ್ರೆ 5 ಇರಲೇಬೇಕು ಅನ್ನೋ ನಿಯಮ ಏನದು? ಪಂಚಾವಯ ನಿಯಮ, ವಾಕ್ಯ ನಿಯಮ ಅಲ್ಲಿ ಉಪಯೋಗಿಸಿದ್ದಾರೆ. ಅದೇ ರೀತಿನೇ ಇಲ್ಲೂ ಕೂಡ ಏನಿಲ್ಲ, ಕಾಯವ್ಯೂಹ ಯೋಗಿ ಆದ್ರೂ ಮಾಡ್ಕೊಂಡೇ ಮಾಡ್ಕೋತಾರೆ ಅಂತ ಹೇಳ್ಬೇಡ. ಮಾಡಿಕೊಂಡು ಯೋಗಿಡಿರ್ಬಹುದು, ಅದು ಬೇರೆ ಮಾತು. ಎಲ್ಲರಿಗೂ ರೂಲ್ ಅಪ್ಲೈ ಆಗೋದಾದ್ರೆ ಕಥೆಗಳೆಲ್ಲ ಸುಳ್ಳಾಗುತ್ತಾಗ. ಈ ಭಾಗವತ ಮಹಾಭಾರತ ಕಥೆಗಳೆಲ್ಲ ಯಾರ ಕಥೆಗಳವೆಲ್ಲ? ಎಲ್ಲ ಅಪರೋಕ್ಷ ಜ್ಞಾನಿಗಳ ಕಥೆಗಳವರೆಲ್ಲ ಕೂಡ. ಹಾಗಿದ್ರೆ ಯಾರು ಅಪರೋಕ್ಷ ಒಬ್ಬರು ಇರ್ತಾರೆ ಇರಲಿಲ್ಲ, ಅದರಿಂದಾಗಿನೇ ಈ ದೇವತೆಗಳ ಅವತಾರ ಅಂತೂ ದೂರ ಆಗಿಬಿಡುತ್ತೆ. ಅದು ಸರಿಯಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ ಅದು. ಯಾವುದಕ್ಕೆ? ಅದು ಮುಂದಿನ ಪ್ರಶ್ನೆ. ಅಲ್ಲಿ ಮೊದಲೇದಾಗಿ ಭಾಗ ಇಲ್ಲ, ಎರಡನೇದಾಗಿ ಅವ್ರಿಗೇನಿದೆ ಆನಂದ ಅಂತ ಅಡ್ವಾಂಟೇಜ್ ಬೇರೆ ಇದೆ. ಅರ್ಥ ಆಯ್ತಾ? ಅಡ್ವಾಂಟೇಜ್ ಇರೋದ್ರಿಂದ ಎರಡನ್ನೂ ಮಿಸ್ ಮಾಡ್ಕೊಂಡು ಕೊಡ್ಬೇಕಾಗುತ್ತೆ ಅವನು, ಅದು ಸಾಧ್ಯ ಇಲ್ಲ. ಸೊ ಯೋಗ ಸಾಮರ್ಥ್ಯ ಅಂದರೆ ಅಂಥ ಯೋಗ ಸಾಮರ್ಥ್ಯ ಇರೋದು ಎಷ್ಟು ಜನ ಸಿಗ್ತಾರೆ? ಅದಿಲ್ಲೇ ಇಲ್ಲ. ಗೊತ್ತು, ಜಡಭರ್ತನಂತ ಮಹಾರಾಜ ಯಾತ್ರಿಂದ ನಮ್ಮ ದೇಶಕ್ಕೆ ಭರತಖಂಡ ಅಂತ ಹೆಸರೇ ಬಂದಿದೆ. ಆದರೂ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದೇ ಜನದಲ್ಲಿ ಕಟ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ಉಳಿದವ್ರನ್ನ ಏನು ಮಾಡೋಕ್ಕೆ ಸಾಧ್ಯ ಇದೆ? ಅದು ಸಾಮಾನ್ಯ ಯೋಗಿನಾತ, ಆ ದೊಡ್ಡ ಯೋಗಿ, ಆತನಿಗೆ ಆಗಲಿಲ್ಲ ಅಂದಮೇಲೆ ಸೌಭರಿ ಬದಲಾದವರು. ಎಕ್ಸೆಪ್ಷನ್ಸ್ ಬೇರೆ, ನಿಯಮ ಬೇರೆ. ಎಕ್ಸೆಪ್ಷನ್ಸ್ ಬೇರೆ, ನಿಯಮ ಬೇರೆ, ಆದ್ದರಿಂದ ಸರಿ. ಉದಾಹರಣೆಗೆ ಯಾವುದು ಟ್ಯಾಕ್ಸ್ ಫುಲ್ 1 ಇಯರ್ ಫುಲ್ ಕಟ್ಟೋರು ಇರ್ತಾರೆ, ಪ್ರತಿ ತಿಂಗಳು ಕಟ್ಟೋರು ಇರ್ತಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಅವ್ರ ಯೋಗ್ಯತೆ ಬೇಡ, ಅಷ್ಟು ಸಾಮರ್ಥ್ಯ ಇಲ್ಲ ಅವ್ರಿಗೆ. ಪಾಪ, ಕೆಲವರು ಲೈಫ್ ಟ್ಯಾಕ್ಸ್ ಕೊಟ್ಟು ಮುಗಿಸ್ಬಿಡ್ಬೋದು, ಬೇಕಾದ್ರೆ ಬೇರೆ ಇದಕ್ಕೆಲ್ಲ ಕೊಡ್ತಾರಲ್ಲ ವೆಹಿಕಲ್ಗಳಿಗೆಲ್ಲ, ಆ ಟೈಪ್. ಆದ್ದರಿಂದ ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡಬಾರ್ದು. ಇವರು ಚಾಯ್ಸ್ ಕೊಡ್ತಾರೆ, ಮತ್ತೆ ಕೊಡೋದು ಹಾಫ್ ಇಯರ್ ಫುಲ್ ಇಯರ್ ಹಾಗೆಲ್ಲ ಚಾಯ್ಸ್ ಕೊಡ್ತಾರೆ, ನಿಮ್ಮ ಯೋಗ್ಯತೆ ಪ್ರಕಾರ ಮಾಡಿ ಅಂತೇಳಿ. ಅಂದಮೇಲೆ ಒಂದೇ ಕಂಪಲ್ಸರಿ ಮಾಡಿಬಿಟ್ಟು ಏನಾಗ್ತಿತ್ತಾಗ? ಭಾರಿ ಕಷ್ಟ ಆಗ್ತಿತ್ತು, ಕಳ್ಕೊಂಡು ಅಂತ ಅರ್ಥ. ಆ ತದ್ಗುತೋ ಅಸ್ಯ ದೇಹಾಂತರ ಮಿತಿ, ದೇಹಾಂತರ ಯಾತಕ್ಕೆ ಬಂದು ಹೇಳ್ತಾರೆ ಸರಿಯಲ್ಲ. ನತ್ಯ ನಚೇತಿ ಜ್ಞಾನಿನಃ ಕರ್ಮಕ್ಷಯಾರ್ಥಂ ಮಿತಿ ಶೇಷ, ಜ್ಞಾನಿಗಳ ಕರ್ಮಕ್ಷಯಕ್ಕೋಸ್ಕರ ಆ ರೀತಿ ಮಾಡೋದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ತಥಾ ಹಿ ಅಪ್ರಾರಬ್ಧ ಕರ್ಮಕ್ಷಯಾರ್ಥಂ ವಾ ಸಾ ಸ್ಯಾತ್, ಪ್ರಾರಬ್ಧಕ್ಷಯಾರ್ಥಂ ವಾ ನಾದ್ಯ ತೇಷಾಂ ಜ್ಞಾನೇನೈವ ಕ್ಷೀಣತ್ವಾದಿತಿ ಭಾವೇನಾಹ ತದ್ಯಥಾ ಇತಿ. ಇನ್ನು ಹಾಗಲ್ಲ, ಅಪ್ರಾರಬ್ಧ ಕರ್ಮ ಅಂತ ಇರ್ತಾವಲ್ಲ ಅದನ್ನು ಕಳ್ಕೊತಾನೆ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ, ಅದನ್ನು ಕಳ್ಕೊಳ್ಳೋಕೆ ಅವನು ಇನ್ನೇನು ಮಾಡಬೇಕಾಗಿಲ್ಲ. ಯಾತಕ್ಕೆ? ಅಪ್ರ ಬರ್ತಿರ್ಲಿಕ್ಕೆ ಹೋಗ್ಬಿಡುತ್ತ. ಅದರಿಂದಾಗಿನೇ ಅದು ಎಲ್ಲಿದೆ ವಾಕ್ಯ? ತದ್ದೇಶ ಐಶಿಕಾತೂಲಂ ಅಂತ ಹೇಳಿದ್ರು. ಐಶಿಕಾತೂಲ, ಐಶಿಕಾತೂಲ ಅಂದ್ರೆ ಹುಲ್ಲು ಕಡ್ಡಿ, ಹತ್ತಿ ರಾಶಿ. ಅದೇನು ಮಾಡುತ್ತೆ? ಬೆಂಕಿ ಹಚ್ಚಿದ ತಕ್ಷಣ ಧಗ್ ಅಂತ ಉರಿದು ಹೋಗ್ಬಿಡುತ್ತೆ. ಅದೇ ರೀತಿ ಅಪ್ರಜ್ಞಾನ ಬರ್ತಿರ್ಲಿಕ್ಕೇನೆ ಸಕಲ ಸಂಚಿತ ಕರ್ಮಗಳು ಏನಾಗುತ್ತೆ? ಸುಟ್ಟು ಬೂದಿ ಆಗೋದ್ರಿಂದ ಅದನ್ನು ಕಳ್ಕೊಳ್ಳಕ್ಕೆ ಅಂತ ಹೇಳಬಾರ್ದು. ಇನ್ನು ಅಂದ್ರೆ ಅಪ್ರಾರಬ್ಧ ಪ್ರಶ್ನೆ ಬರಲಿ, ಪ್ರಾರಬ್ಧ ಅಂದ್ರೆ ಆಗೋದಿಲ್ಲ ಅದನ್ನು ಹೇಳ್ತಾರೆ. ತೇಷಾಂ ಜ್ಞಾನೇನ ಶಪಯತ್ವ ಕ್ಷೀಣತ್ವಾದಿತಿ ಭಾವೇನ ತದ್ಯಥಾ ಇತಿ. ದ್ವಿತೀಯ ತು ಯಃ ಕಶ್ಚಿತ್ ಜ್ಞಾನಿ ತಥಾ ಕರೋತಿ ಸರ್ವೋವಾ, ಅದೇ ಪ್ರಶ್ನೆ ಹಾಕ್ಕೊಂಡ್ರು. ಒಂದೇ ಜನ್ಮದೊಳಗೆ ಕಾಯ ವ್ಯೂಹ ಮಾಡಿಕೊಂಡು ಎಲ್ಲ ಪ್ರಾರಂಭ ಕಳ್ಕೊತಾರೆ ಅಂತ ಹೇಳಿದೆಯಲ್ಲ, ಯಾರಿಗ ಒಬ್ಬನಿಗೆ ಹೇಳ್ತೀಯೋ ಎಲ್ಲರಿಗೂ ಹೇಳ್ತೀಯೋ ಅಂತ ಕೇಳಿ, ಒಬ್ಬರಿಗೆ ಹೇಳ್ತೀಯ ಎಲ್ಲರಿಗೂ ಹೇಳ್ತೀಯೋ. ಸರ್ವೋವ ಆದ್ದೇ ಸಂಪ್ರತಿಪತ್ತಿ ಮುತ್ತರಮಾಹ ಪ್ರಾರಬ್ಧೇತು ಇತಿ ಇತಿ. ಅದಕ್ಕಾದ್ರೆ ಒಪ್ತೇ, ಒಬ್ಬನೇ ಅಂತ ಮಾಡ್ತಾರೆ ಅಂದರೆ ಒಪ್ಪೋಣ, ಏನು ಸಮಸ್ಯೆ ಇಲ್ಲ. ಇವ್ರು ಯಾರೋ ಭಾರಿ ಬುದ್ಧಿವಂತ ಹುಡುಗ ಇತ್ತ, ಯಾವುದೋ ಕಾರಣಕ್ಕೆ ಆರೋಗ್ಯ ಸೇರಿರಲಿಲ್ಲ, ಕ್ಲಾಸ್ಗೆ ಹೋಗಲಿಲ್ಲ, ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ಟ, ಮುಡಿದವ್ರಲ್ಲಿ ಹಾರಿ ಬರ್ಲಕ್ಕಾಗತ್ತಾ? ಎಕ್ಸೆಪ್ಷನ್, ಅದು ಎಕ್ಸೆಪ್ಷನ್ ಆಗಲಿ ಏನು ಮಾಡಬಾರ್ದು? ಎಕ್ಸೆಪ್ಷನ್ ಆ್ಯಕ್ಚುಲಿ ಏನು ಮಾಡುತ್ತೆ ಗೊತ್ತಾ? ಎಕ್ಸೆಪ್ಷನ್ ಒಂದು ಪ್ರೂವ್ಸ್ ದಿ ರೂಲ್ ಅಂತ ಅರ್ಥ. ಎಕ್ಸೆಪ್ಷನ್ ಇದೆ ಅಂದರೆ ರೂಲ್ ಇದೆ ಅಂತ ಅರ್ಥ, ಇಲ್ಲ ಎಕ್ಸೆಪ್ಷನ್ಗೆ ಅರ್ಥನೇ ಇರೋದಿಲ್ಲ. ಅದ ಮಾತು ಹೇಳಬೇಡ. ದ್ವಿತೀಯ ಸಂಭವೇ ಹೇತು ಮಹ ಪ್ರಮಾಣೇತಿ, ದ್ವಿತೀಯ ಅಸಂಭವೇ ಹೇತು ಮಹ ಚಶಬ್ದಾತ್, ಪ್ರಮಾಣ ಇಲ್ಲವೇ ಇಲ್ಲ ಆ ರೀತಿಯಲ್ಲಿ. ಪ್ರಮಾ ಪ್ರಾರಬ್ಧಿತ ವಿರೋಧ ಪ್ರಮಾಣ ಭಾವಾಚ್ಯ ನಚ ತಚ್ಛಾತ್ರಂ ಪ್ರಮಾಣಂ. ಇಲ್ಲ, ಅವರು ನಮ್ಮ ಶಾಸ್ತ್ರ ಹೇಳ್ತಾ ಇಲ್ಲ, ನಿಮ್ಮ ಶಾಸ್ತ್ರ ಒಪ್ಪೋದೇ ಇಲ್ಲಲ್ಲ ಫಸ್ಟ್. ಅವು ಇವತ್ತು ಯಾವುದೋ ನಾವು ನಿಯಮ ಮಾಡ್ಕೊಂಡೇ ಕೇಳ್ತಾರಾ? ಸರ್ಕಾರದ ನಿಯಮ ನಾವು ಪಾಲನೆ ಮಾಡಬೇಕು, ನಮ್ಮ ನಿಯಮ ಸರ್ಕಾರ ಪಾಲನೆ ಮಾಡುತ್ತಾ? ಸಾಧ್ಯ ಇಲ್ಲ. ಅದರಿಂದಾಗಿನೇ ನಿಮ್ಮ ಶಾಸ್ತ್ರ ಹೇಳ್ಕೊಂಡು ನಿಯಮನ ನಾವೇ ಫಾಲೋ ಮಾಡ್ತೇವೆ, ಶಾಸ್ತ್ರದ ಮಾತು ಪ್ರಮಾಣ ಫಾಲೋ ಮಾಡ್ತೇವೆ. ಆದ್ದರಿಂದ ಪಾಶುಪತಾದಿ ಶಾಸ್ತ್ರೇಷು ತಥಾ ಉಕ್ತತ್ವ ಕಥಂ ಪ್ರಮಾಣಾಭಾವ. ಪಾಶುಪತಾದಿ ಶಾಸ್ತ್ರಗಳಲ್ಲಿ ಎಷ್ಟೋ ಜನ ಹೇಳ್ತೀವಿ, ಯಾವುದೋ ರಥ ಹೇಳಿಬಿಟ್ಟಿರ್ತಾರೆ, ನಮ್ಮ ಮತ್ತಲ್ಲಿ ಇದೆ, ಅದು ನಾವ್ಯಾಕೆ ಒಪ್ಪಬೇಕು? ಅದನ್ನು ಶಾಸ್ತ್ರದಲ್ಲಿ ಇದ್ದರೆ ಒಪ್ಪೇ ಹೊರತು ಎಲ್ಲ ಒಪ್ಪಕ್ಕೆ ಸಾಧ್ಯ ಇಲ್ಲ. ಪ್ರಮಾಣಾಭಾವ ಇತ್ಯತಃ ನಚೇತಿ ತಚ್ಛಿಷ್ಯ ಅಪಿ ತಚ್ಛಬ್ದೇನ ಉಚ್ಯಂತೆ ಇತಿ ಬಹುವಚನ. ಅಲ್ಲಿ ಏನು ಹೇಳಿದ್ದಾರೆ ಈಗ, ನಚ ತಚ್ಛಾಸ್ತ್ರಂ ಪ್ರಮಾಣಂ ಅಂತ ಹೇಳಿ, ಆ ಪ್ರಮಾಣ ಅಲ್ಲ ಅಂತ ನೀವು ಹೇಳ್ತೀರಿ, ನಾವು ಹೇಳ್ತೀವಿ ಒಪ್ತೀವಿ ಅಂತ ಕೇಳಿದರೆ ಪ್ರಮಾಣ ಅಲ್ಲ ಅಂತ ಶಾಸ್ತ್ರ ಕೋಟ್ ಮಾಡ್ತಾರೆ. ಅಕ್ಷಪಾದ ಕಣಾವಾನಾಂ ಸಾಂಖ್ಯಯೋಗ ಜಟಾಭೃತಾಂ ಮತಾಮಾಲಂಬೆಯೋ ವೇಯೇ ವೇದಂ ದೂಷಯಂತಿ ಅಲ್ಪಚೇತಸಃ. ಶಾಸ್ತ್ರಗಳನ್ನು ವೇದಾದಿಗಳೇ ಶಾಸ್ತ್ರ ಹೊರತು ಬೇರೆ ಶಾಸ್ತ್ರಗಳಲ್ಲ. ಯಾರು ವೇದಗಳನ್ನು ದೂಷಣೆ ಮಾಡ್ತಾರೆ, ಬೇರೆ ಪದಗಳು ಅನುಸರಿಸ್ತಾರೆ, ಅವರೆಲ್ಲ ಕೂಡ ಅಪ್ರಾಮಾಣಿಕರು ಅಂತ ಹೇಳಿದ್ರಿಂದ ಅವರ ಮತದ ತತ್ವಗಳನ್ನು ನಾವು ಒಪ್ಪಬೇಕಾದ ಕಾರಣ ಇಲ್ಲವೇ ಇಲ್ಲ. ಯಾರ್ಯಾರು ಅವರು ಕೆಟ್ಟವರು ಅಂದರೆ ಅಕ್ಷಪಾದ ಕಣಾದಾನ, ಅಕ್ಷಪಾದ ಕಣಾದಾನ ನ್ಯಾಯ ವೈಶೇಷಿಕರು. ಆಮೇಲೆ ಸಾಂಖ್ಯ ಯೋಗ ಜಟಾಭೃತಾಂ, ಸಾಂಖ್ಯ ಅಂದರೆ ಕಪಿಲ ಸಾಂಖ್ಯ ಅಲ್ಲ, ಅವೈದಿಕ ಸಾಂಖ್ಯ. ಯೋಗ ಅಂದರೆ ಅವೈದಿಕ ಯೋಗ. ಜಟಾಭೃತಾಂ ಅಂದರೆ ಕೆಲವೆಲ್ಲ ಸಾಧು ಸಂತರಗಳು ದತೀಚಾದಿ ಮುನಿಗಳು ಹಾಕಿರ್ತಾರೆ, ಅವರೆಲ್ಲ ತುಂಬ ಯೋಗ್ಯರವರು, ಅಸುರಮೋಹನಕ್ಕೋಸ್ಕರ ಹಾಗೆ ಮಾಡಿರ್ತಾರೆ. ಮತಮಾಲಂಬೆಯೇ ವೇದಂ ಅಂತ ಮತಗಳನ್ನು ಅವಲಂಬಿಸಿಬಿಟ್ಟು ವೇದಗಳನ್ನು ದೂಷಣೆ ಮಾಡ್ತಕ್ಕಂಥವರೆಲ್ಲ ಯಾರವರು ಅಲ್ಪಚೇತ ಸಹ ಬುದ್ಧಿ ಇಲ್ಲದವರು, ಮಂದ ಬುದ್ಧಿಯ ಜನಗಳು, ಅವ್ರ ಮಾತನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇತಿ ನಿಂದನಾತ್ ಈ ರೀತಿ ಸ್ಪಷ್ಟ ಹೇಳಿದ್ದಾರೆ. ಅದು ಎಲ್ಲೂ ಕೂಡ ವ್ಯಾಸಮತದಿಂದನೇ ಎಲ್ಲೂ ಬರೋದಿಲ್ಲ, ಬೇರೆ ಮತಗಳಿಂದನೇ ಬರೋದರಿಂದ ಅದರ ಸಮಯಪಾದ ಬ್ರಹ್ಮಸೂತ್ರ ಭಾಷೆಯ ಸಮಯಪಾದ ಏನು ಹೇಳುತ್ತೆ, ಉಳಿದೆಲ್ಲ ಮತಗಳು ತಪ್ಪು ಅಂತ ಹೇಳಿರೋದ್ರಿಂದ ಆ ಮತದ ತತ್ವ ಇಟ್ಕೊಂಡು ನಾವೇನು ಮಾಡೋಕ್ಕೆ ಬರೋದಿಲ್ಲ, ಅದು ಗುಂಡ ಕಾನೂನು ನಾವು ಫಾಲೋ ಮಾಡೋಕ್ಕಾಗತ್ತಾ? ಯಾರು ಫಾಲೋ ಮಾಡಬೇಕು ಅದನ್ನೆಲ್ಲ? ಆ ಗುಂಡ ಶಿಷ್ಯರು ಮಾಡ್ಕೋಬೇಕು ಹೊರತು ಉಳಿದವರು ಮಾಡೋ ಸಾಧ್ಯತೆ ಇಲ್ಲ. ಸರ್ಕಾರದ ಮಾತ್ರ ಅವರು ಫಾಲೋ ಮಾಡಬೇಕು. ಈ ಗುಂಡ ಬಿಡ್ಕೊಳ್ಳೋಕೆ ಸರ್ಕಾರದ ಒಪ್ಪ ಅಂತ ಹೇಳೋಕ್ಕಾಗೋದಿಲ್ಲ, ಏನು ಮಾಡಬೇಕು ಅವನು? ಅವನು ಫಾಲೋ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬರು ಒಪ್ಪಬೇಕಾದ್ರು. ಮತ್ತು ನಿಂದನ ಅಂತಂದರೆ ಆ ಮತಗಳ ನಿಂದೆ, ಅವರ ಮತದ ಫಾಲೋ ಮಾಡೋರು ನಿಂದೆ ಬಂದಿರೋದ್ರಿಂದ ಅದಕ್ಕೆ ಅಕ್ಷಪಾದ ಕಣಾದಾನಾಮ್ ಅಂತ ಹೇಳಿದರು. ಆ ಪ್ರಶ್ನೆ ಯಾತಕ್ಕೆ ಬಂತ? ಅಕ್ಷಪಾದ ಒಂದು ಪದ, ಕಣಾದ ಇನ್ನೊಂದು ಪದ, ಇಬ್ಬರಿದ್ದಾರೆ. ಅಕ್ಷಪಾದ ಕಣಾದಾನಾಮ್ ಅವರು ಯಾವ ವಚನ? ಅದು ಬಹುವಚನ. ಮತ್ತು ಇಬ್ಬರಿದ್ದಾಗ ಯಾವುದು ಉಪಯೋಗಿಸ್ಬೇಕು? ಇಬ್ಬರಿದ್ದಾಗ ಯಾವುದು? ಏಕವಚನ, ದ್ವಿವಚನ, ಬಹುವಚನ. ಒಬ್ಬರಿದ್ರೆ ಏಕವಚನ, ಇಬ್ಬರಿದ್ರೆ ದ್ವಿವಚನ. ಇಲ್ಲಿ ಅಕ್ಷಪಾದ ಕಣಾದ ಬಹುವಚನ ಉಪಯೋಗಿಸ್ಬಿಟ್ಟಾರೆ. ಯಾತಕ್ಕೆ ಅಂದರೆ ಬರೀತಾರೆ ನೋಡಿ, ತಚ್ಛಿಷ್ಯ ಅಪಿ ತಚ್ಛಬ್ದೇನ ಉಚ್ಯಂತೆ ಇತಿ ಬಹುವಚನಂ. ಅದು ಕಣಾದಶ್ಚ ಅಕ್ಷಪಾದಶ್ಚ ಕಣಾದಶ್ಚ ಅಲ್ಲ, ಅಕ್ಷಪಾದಾಹ ಕಣಾದಾಹ, ಅಕ್ಷಪಾದ ಪ್ಲಸ್ ಅವನ ಶಿಷ್ಯರು, ಕಣಾದ ಪ್ಲಸ್ ಅವನ ಶಿಷ್ಯರು, ಆಗ ಬಹುವಚನ ಆಯ್ತಾ ಇದ್ರೆ ಸರಿ ಹೋಯ್ತು, ಅರ್ಥ ಆಯ್ತಾ? ಈಗ ಬರೀ ಅಕ್ಷಪಾದ ಒಬ್ಬನಿಟ್ಕೊಂಡಿದ್ರೆ, ಕಣಾದ ಒಬ್ಬನಿಟ್ಕೊಂಡಿದ್ರೆ ಅಕ್ಷಪಾದ ಕಣಾದ ಯೋ ಅಂತ ಆಗ್ತಿತ್ತು. ಅಕ್ಷಪಾದ ಅವನ ಶಿಷ್ಯರು, ತಕ್ಷಿಷ್ಯಾಣ ಮತ್ತು ಕಣಾದ ಅವನ ಶಿಷ್ಯರು ತಗೊಂಡಿರೋದ್ರಿಂದ ಎಷ್ಟಾಯ್ತು ಅಲ್ಲಿಗೆ? ಬಹುವಚನ ಸರಿ ಹೋಯ್ತಾಗ. ನಚ ಶಾಸ್ತ್ರಂ ಪ್ರಮಾಣಂ ಇತಿ ಯತ್ರ ತು ಸ್ತುತಿ ತತ್ರ ಶಿವಭಕ್ತಾನಾಂ ಸ್ತುತಿಪರತ್ವಮೇವ ನಾ ಸತ್ಯತ್ವಂ ನಹಿ ತೇಷಾಮಪಿ ಇತರ ಗ್ರಂಥ ವಿರುದ್ಧಾರ್ಥೇ ಪ್ರಾಮಾಣ್ಯಂ. ಯತ್ರ ತು ಸ್ತುತಿ. ಕೆಲವು ಕಡೆ ಏನಾಗುತ್ತೆ ಅಂದರೆ ಶೈವಾದಿ ಶಾಸ್ತ್ರ ದುರ್ದೈವ ಸ್ತೋತ್ರ ಮಾಡಿಬಿಟ್ಟಿದ್ದಾರೆ, ಮಹಾಭಾರತದಲ್ಲೇ ಬರುತ್ತೆ. ಉಮಾಪತಿ ಪಶುಪತಿ ಶ್ರೀಕಂಠೋ ಬೊಮ್ಮಣಸ್ತುತಃ ಉಕ್ತವಾನ್ ಇದಮ ಇದಮ ವ್ಯಗ್ರಂ ಜ್ಞಾನಂ ಪಾಶುಪತಂ ಶಿವ ಅಂತ ಒಂದು ಮಾತು ಮಹಾಭಾರತದಲ್ಲಿ. ಪಾಶುಪತ ಶಾಸ್ತ್ರವನ್ನು ಯಾರು ಹೇಳಿದರು ಗೊತ್ತಾ ಅಂತ ಹೇಳಿ, ಶಿವ ಶಿವ ಹೇಳಿದ, ಶಿವ ಉಕ್ತವಾನ್. ಶಿವ ಅಂತೇಳಿ ಸುಮ್ಮನೆ ಆಗಬಾರ್ದೆ ಅಬ್ಜೆಕ್ಟಿವ್ಸ್ ಹಾಕ್ತಾರೆ. ಉಮಾಪತಿ ಪಶುಪತಿ ಶ್ರೀಕಂಠ ಬ್ರಹ್ಮಣಸ್ತುತಃ ಇಂಥ ರುದ್ರದೇವರು ಹೇಳಿದ ಶಾಸ್ತ್ರ ಪಾಶುಪತ ಶಾಸ್ತ್ರ ಅಂತ ಹೇಳಿಬಿಟ್ಟಿದ್ದ ಮಹಾಭಾರತದಲ್ಲಿ. ಮತ್ತೆ ವಾಸುಪತ ಕೊಂಡಾಡಿದ್ರಲ್ಲ, ಪಾಶುಪತ ಕೊಂಡಾಡಲಿಲ್ಲ, ಬರದವರನ್ನು ಕೊಂಡಾಡಿದ್ದೇವೆ ಅಷ್ಟೇ. ಬರದವರ ರುದ್ರದೇವರು ಹೊಗಳಿದ್ದೆ ಹೊರತು ಅವ್ರ ಮತ ಹೊಗಳಿದ್ದಲ್ಲ. ಅವ್ರ ಮತನ ಯಾತಕ್ಕೆ ಬರೆದ್ರು? ಪರಮಾತ್ಮನ ಅಪ್ಪಣೆ ಇತ್ತು ಹೊಸರಮೋಹನ ಮಾಡಿ ಅಂತ, ಅದಕ್ಕೆ ಬರೆದ್ರೆ ಹೊರತು ಇದಲ್ಲ. ಗೊತ್ತಾಯ್ತಾ ಈಗ ಎಷ್ಟು ಆಚಾರ್ಯ ಮಾತು ಎಷ್ಟು ಸ್ಪಷ್ಟ ಅಂತ ಕೇಳಿದರೆ, ಇಲ್ಲಿ ಸ್ತುತಿ ಇರೋದು ಶಿವನ ಸ್ತುತಿಯೇ ಹೊರತು ಮತ್ತು ಸರಿಯಾದ ಶಿವಭಕ್ತರ ಸ್ತುತಿನೇ ಹೊರತು ಅವ್ರ ಮತದ ಸ್ತುತಿ ಅಲ್ಲ ಇದು. ಶಿವ ಇತ್ಯಾದೋಸ್ತ ಸ್ತುತಿ ರಪಿಟ್ಟಿಷ್ಯತೆ ತ್ಯತಃ ಯತ ಇತಿ ಯತ್ರ ತು ಇತಿ ವೈಷ್ಣವ ಶಾಸ್ತ್ರೋಕ್ತ ಪ್ರಕಾರೇಣ ಶಿವಭಕ್ತಾನಾಂ. ಸರಿಯಾದ ಶಿವಭಕ್ತರು ಮಾರ್ಕಂಡೇಯರು ಶಿವಭಕ್ತರು, ಅವರು ತುಂಬ ಶ್ರೇಷ್ಠರು. ಅದೇ ರೀತಿಯಲ್ಲಿ ತುಂಬ ದಿನ ಪರಿಷತ್ ರಾಜ ಶುಕಾಚಾರ್ಯ ಭಾಗವತ್ಗಳು, ಶುಕಾಚಾರ್ಯ ಶಿವ ಎಂಥ ಶಿವ ಅವರು, ಎಂಥ ಶಿವ ಮನೋನಿಯಾಮಕ ಶಿವನೇ ಹೊರತು ನೀವು ಹೇಳೋ ಸರ್ವೋತ್ತಮ ಶಿವ ಅಲ್ಲ. ಅರ್ಥ ಆಯ್ತಾ ಈಗ? ನಾವು ಇವತ್ತು ರಾಮೇಶ್ವರ ನಾವು ಹೋಗ್ತೀವಿ ಅವರು ಹೋಗ್ತಾರೆ, ಕಾಶಿ ನಾವು ಹೋಗ್ತೀವಿ ಅವರು ಹೋಗ್ತಾರೆ, ಆದರೆ ನಾವು ಹೋಗೋದು ಯಾವ ರೀತಿ ಹೋಗ್ತೇವೆ? ರುದ್ರಿಗೆ ನಮಸ್ಕಾರ ನಾವು ಮಾಡ್ತೇವೆ, ಏನಂತ ಮಾಡ್ತೇವೆ, ವೈಷ್ಣವರವರು ಅಂತ ಮಾಡ್ತೇವೆ ಹೊರತು ಅವರು ಸರ್ವೋತ್ತಮರು ಅಂತ ಮಾಡೋದಿಲ್ಲ. ಅವರೇನು ಮಾಡ್ತಾರೆ? ಸರ್ವೋತ್ತಮರು ಅಂತ ಮಾಡ್ತಾರೆ. ಅದು ರಾಮೇಶ್ವರಕ್ಕೆ ಹೋದವರು ಸೇರುವಂಥ ಅರ್ಥನಾ ಅಲ್ಲ. ಅದೇ ರೀತಿಯೇ ಶಿವನ ಸ್ತುತಿ ನಮಗೆ ಮುಖ್ಯ ಅಷ್ಟೇ ಹೊರತು ಸರ್ವೋತ್ತಮತ್ತಿನ ಸ್ತುತಿ ಅಲ್ಲ. ಅದಕ್ಕೆ ಕೊಂಡಾಡಿದ್ದಾರೆ ಹೊರತು ಆ ಮತ ಗ್ರಾಹ್ಯ ಅಂತ ಅರ್ಥದಲ್ಲಿ ಅಲ್ಲ. ವೈಷ್ಣವ ಶಾಸ್ತ್ರೋಕ್ತ ಪ್ರಕಾರೇಣ ಶಿವಭಕ್ತಾನಾಂ, ಅದಕ್ಕೆ ವೈಷ್ಣವ ಶಾಸ್ತ್ರೋಕ್ತ ಪ್ರಕಾರೇಣ ಶಿವಭಕ್ತರಾಗಿರ್ತಾರಲ್ಲ ಅವ್ರನ್ನ ಕೊಂಡಾಡಿದ್ದು ಶಿವನ ಕೊಂಡಾಡಿದ್ದಷ್ಟೇ. ಲಕ್ಷಣಯ ಇತಿ ಶೇಷ ಸತ್ಯತ್ವಂ ಇದೆಲ್ಲ ಯಾತಕ್ಕೆ ಬೇಕು ಅಂದರೆ ನಮ್ಮಲ್ಲಿ ಅನೇಕ ನಮ್ಮವರೇ ಪ್ರಶ್ನೆ ಕೇಳ್ತಾರೆ. ಅವ್ರು ಹಾಗೆ ಹೇಳ್ತಾರೆ ಇವರೇ ಹೇಳ್ತಾರೆ ಅಂತ ಕೇಳಿದರೆ ಯಾರು ಹೇಳಿದರೆ ಅದಕ್ಕೇನು ಅರ್ಥ? ಅದಕ್ಕೆ ನೋಟಿಸ್ ಬೋರ್ಡ್ ಹಾಕಿಬಿಟ್ಟಿದ್ದಾರೆ, ನೀನು 8th-10th ಪರೀಕ್ಷೆ ಅಂತೇಳಿ. ನಮ್ಮ ಫ್ರೆಂಡ್ ಹೇಳ್ತಾನೆ 20th ಅಂತ ಕೇಳಿದರೆ ನೀನು ಅವನು ಇಬ್ಬರು ಫೇಲ್ ಆಗ್ತಿರೋ ಅಂತ ಹೇಳೋದು. ಅವನ ಅಥಾರಿಟಿಯಲ್ಲಿ ಯಾರ ಅಥಾರಿಟಿ ಪರೀಕ್ಷೆ ಡಿಸೈಡ್ ಮಾಡೋದು? ಯೂನಿವರ್ಸಿಟಿ ಅಥಾರಿಟಿ, ಕಾಲೇಜ್ ಅಥಾರಿಟಿ, ಯಾರು ಫ್ರೆಂಡ್ ಹೇಳಿದ ಅವನು ಫ್ರೆಂಡ್ ಹೇಳಿದ ಅಂತೇಳಿ ಇನ್ನೊಬ್ರು ಯಾರು ಹೇಳಿದ್ರೆ ಅಂತ ಕೇಳಿದರೆ ಅದ್ರ ಮೇಲೆ ನಂಬಿಕೊಂಡು ನಾವು ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಧಿಕೃತ ಶಾಸ್ತ್ರ ಯಾವುದು? ವೇದ ಪ್ಲಸ್ ವೇದದಿಂದ ಅಕ್ಸೆಪ್ಟ್ ಆಗಿರೋದು. ವೇದ ಮತ್ತು ವೈದಿಕ ಎರಡು ಗ್ರಾಹ್ಯನೇ ಹೊರತು ಅವೈದಿಕ ಸುಮ್ಮತ ಅಗ್ರಾಹ್ಯವಾದ್ದರಿಂದ ಇವತ್ತು 199 ಪಾಲಜನ ಮಾಡ್ತಿರೋದೆಲ್ಲ ಯಾವುದು? ಅವೈದಿಕ ವೇದ ವಿರುದ್ಧ ಅದ್ರ ಬೇರೆ ಮಾಡ್ತಾರೆ. ಅದಕ್ಕೆ ಯಾರು ಬೆಲೆ? ಅದಕ್ಕೆ ಅದೇ ನೀವು ತೋಚಿದ್ದು ಮಾಡಿದ್ರೆ ಯಾರು ರೆಸ್ಪಾನ್ಸಿಬಲ್? ಅದಕ್ಕೆ ಹೇಳಿದ್ದು ಮಾಡಿದರೆ ರೆಸ್ಪಾನ್ಸಿಬಲ್. ನಾವ್ಯಾರು ಹೇಳ್ತೇವೆ ಕೆಲಸನ ದುಡ್ಡು ಕೊಡಿ ಅಂತಾನೆ ಕೊಡ್ತೇವೆ. ಅದು ತೋಚಿ ಅವನೇ ಮಾಡಿ ಹೋಗ್ಬಿಟ್ರೆ ಕೊಡ್ತಾರಾ? ಯಾಕೆ ಮಾಡಿದೆ ಅಂತ ಕೇಳ್ತಾರೆ. ನೀನು ಹೇಳಿಲ್ಲ ನಾನು ಮಾಡೋಕ್ಕೋಸ್ಕರ, ಅದರಿಂದ ನೀನೇ ದುಡ್ಡು ಕೊಡ್ಬೇಕಷ್ಟೇ ಮಾಡಿದ್ದಕ್ಕೋಸ್ಕರ. ಯಾವುದೋ ಮನೆ ಮುಂದೆ ಉಡ್ಡಿಟ್ಕೊಂಡಿದ್ವಿ ನಾವು, ಯಾರೋ ಕಾರ್ಪೆಂಟರ್ ಬಂದ ನೋಡ್ದ ಚೇರ್ ಮಾಡಿ ಇಟ್ಟು ಹೋಗ್ಬಿಟ್ಟ, ದುಡ್ಡು ಕೇಳಿದ. ನಾನು ಟೇಬಲ್ ಮಾಡಿ ಐಡಿಯಾ ಇತ್ತು ಚೇರ್ ಯಾಕೆ ಮಾಡಿ ದುಡ್ಡು ಕೊಡುತ್ತೆ ಕೇಳ್ದ. ಹೌದಾ? ಅರ್ಥ ಆಯ್ತಾ? ನಾನು ಟೇಬಲ್ ಚೇರ್ ಬೇಕಿರಲಿಲ್ಲ ನನಗೆ, ನೀ ಚರ ಎಷ್ಟು ಚೆನ್ನಾಗಿ ಮಾಡಿರು ನಾನು ಹೇಳಿದ್ದಲ್ಲ ಅದು. ಅರ್ಥ ಆಯ್ತಾ ಈಗ? ಸರ್, ಕೊಡೋದು ದುಡ್ಡು ಯಾವಾಗ ಕೊಡ್ತಾನೆ ಅವನು? ಹೇಳಿದ್ದನ್ನು ಮಾಡಿದ್ರೆ. ದೇವ್ರ ಫಲ ಯಾವಾಗ ಕೊಡ್ತಾನೆ? ಹೇಳಿದ್ದನ್ನು ಮಾಡಿದ್ರೆ. ತಲೆ ತೋಚಿದ್ ಮಾಡಿದ್ರೆ ಯಾರು ಫಲ ಕೊಡ್ತಾರೆ? ಹೋಗ್ತಾನೆ. ಅದಕ್ಕೊಂದು ಒಳ್ಳೇದು ಮಾಡಿದ್ರು ಫಲ ಕೊಡಬೇಕಾಗಿಲ್ಲ. ಯಾಕೆ? ನನಗೆ ಬೇಕಿಲ್ಲ ಅದು. ಅಷ್ಟ ಆಯ್ತು ಈಗ. ಅರ್ಥ ಆಯ್ತಾ? ನನಗೆ ಬೇಕಿಲ್ಲ, ನನಗೆ ಬೇಕಾದ್ ಮಾಡಬೇಕು. ಅದು ದೇವ್ರು ಹೇಳಿದ್ದನ್ನು ಮಾಡಬೇಕೆ ಹೊರತು ತೋಚಿದ್ದು ಮಾಡಬಾರ್ದು. ಅವರೆಲ್ಲ ತಲೆ ತೋಚಿದ್ದು ಮಾಡಿದ್ರೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ? ಆ ಮತ ಒಪ್ಪಬಾರ್ದು ಅಂತ ಹೇಳಿದ್ರು. ಸತ್ಯತ್ವಂ ತದುಕ್ತಾರ್ಥಸ್ಯ ಇತಿ ಶೇಷ ವೈಷ್ಣವ ಮುಕ್ತನಿಂದ ವಿರೋಧಾದಿತಿ ಭಾವ. ಎಷ್ಟು ಒಂದು ಎಷ್ಟು ಕಡೆ ಹೊಗಳಿದ್ದಾರೆ ಅದನ್ನು ಹೇಳ್ತಾರೆ ನೋಡಿ. ಯತ್ರ ತು ಸ್ತುತಿ ತತ್ರ ಶಿವಭಕ್ತಾನಾಂ ಸ್ತುತಿಪರತ್ವಮೇವ ನಮ್ಮ ಸತ್ಯತ್ವಂ ನಹಿ ತೇಷಾಂ ಅಪಿ ಇತರ ಗ್ರಂಥ ವಿರುದ್ಧಾರ್ಥೇ ಪ್ರಾಮಾಣ್ಯಂ. ಎಷ್ಟು ಗ್ರಂಥಕ್ಕೆ ವಿರುದ್ಧವಾದಿತ್ತು ಪಾಶುಪತ ಮತ ಅಂದರೆ ಯಾಕೆ ಒಪ್ತೀರಿ ಅದನ್ನು? ಅದೆಲ್ಲ ಎಲ್ಲಿ ಬಂದಿದೆ? ಬ್ರಹ್ಮಸೂತ್ರದ 2nd ಮೊದಲ ಪಾದದಲ್ಲಿ. ಗೊತ್ತಾಯ್ತಾ? ಎಲ್ಲ ಕೊಟ್ಟವಣ್ಣ ಮೊದಲೇ ಪಾದದ ಮೊದಲ ಸೂತ್ರನೇ ಅದು. ಇದು ಉಳಿದ ಶ್ರುತಿಗಳಿಗೆ ವಿರೋಧ ಬರುತ್ತೆ ಅಂತ ಕೇಳಿದರೆ ಅವ್ರ ಶ್ರುತಿಗೆ ಅವ್ರದೇ ವಿರೋಧ ಇದೆ, ಯಾಕೆ ಘೋಷಣೆ ಮಾಡ್ತೀರಿ? ಅದು ಪ್ರಮಾಣ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಅದರೆಲ್ಲ ಸಾರಾಂಶ ಇದೆ. ಇದೆಲ್ಲ ಅಲ್ಲಿ ಸೇರಿಸ್ಕೋ. ಸಮನ್ವಯ ಪಾದಕ್ಕಿದ್ದ ಅಧ್ಯಾಯದ ವಿರೋಧ ಅಧ್ಯಾಯದ ಸಮಯ ಪಾದಕ್ಕೆ ಸೇರಿಸ್ಕೊಂಡು ಹೋಗ್ಬೇಕು ಇವನ್ನೆಲ್ಲ ಕೂಡ ಮುಂದೆ. ಅಷ್ಟಾದ ಮೇಲೆ ತಥಾ ಹಿ ಉಕ್ತಂ. ಇನ್ನೂ ನಿಮಗೆ ಬೇಕಾ? ರುದ್ರದೇವರು ಯೋಗ್ಯರು, ಅವರು ಮಾಡಿದ ಮತ ನಿಮಗೆ ಗ್ರಾಹ್ಯ ಅಲ್ಲ ಅಂತ ಹೇಳೋದಕ್ಕೆ ಆಧಾರ ಕೊಡ್ತಾರೆ. ಏನಂತ? ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂಚ ರುದ್ರ ಮಹಾಬಾಹೋ ಮೋಹ ಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯ ಸ್ವಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು ಇತಿ ವಾರಾಹೇ. ವರಾಹಪುರಾಣದ ವಾಕ್ಯ ಸ್ಪಷ್ಟ. ಪರಮಾತ್ಮ ಹೇಳ್ತಾನೆ ರುದ್ರದೇವರಿಗೆ, ರುದ್ರದೇವರೇ ಏಷ ಮೋಹಂ ಸೃಜಾಮಿ, ನಾನು ಮೋಹ ಸೃಷ್ಟಿ ಮಾಡಿಬಿಡ್ತೇನೆ. ಆಶು ಯೋಜನಾನ್ ಮೋಹಯಿಷ್ಯತಿ, ಜನಗಳಿಗೆ ಮೋಹ ಉಂಟು ಮಾಡುತ್ತದು. ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿಕಾರಯ, ರುದ್ರದೇವರೇ ಮೋಹಶಾಸ್ತ್ರ ಮಾಡಬೇಕು. ಗೊತ್ತಾಯ್ತಾ? ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಅತಥ್ಯ ಅಂದರೆ ಸುಳ್ಳು, ವಿತಥ್ಯ ಅಂತ ಹೇಳಿದರೆ ವಿರುದ್ಧ, ಅದೆಲ್ಲ ಹೇಳ್ತಾ ಹೋಗಿ, ಅವರೆಲ್ಲ ಮಿಸ್ಗೈಡ್ ಮಾಡಿ ಅಂತ ಅರ್ಥ. ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು, ಪ್ರಕಾಶಂ ಕುರು ಆತ್ಮಾನಂ, ನಿಮ್ಮ ಬಗ್ಗೆ ಸರ್ವತ್ವ ಹೇಳ್ಕೊಂಬೇಡಿ, ಅಪ್ರಕಾಶಂಚ ಮಗ ನನ್ನ ಬಗ್ಗೆ ಹೇಳಕ್ಕೆ ಹೋಗಬೇಡಿ, ಯಾಕೆ ಅವರಲ್ಲಿ ಏನಾಗಬೇಕು ದಾರಿ ತಪ್ಪಬೇಕು ಅಂತ ಹೇಳಿದ ಮಾತಿದು. ವರಾಪುರಾಣದಲ್ಲಿ ಇದೆ, ತಮಾಷೆ ಇವತ್ತಿಗೂ ಇದೆ, ತೆಗೆದಾಕಿಲ್ಲ ಅದನ್ನು. ಇವತ್ತು ವರ ಪ್ರಿಂಟೆಡ್ ವರ ಪಡೆದ ಹಾಗೆ ಸಿಗುತ್ತೆ. ಇದು ಆಚಾರ್ಯ ಕೊಟ್ಟು ಮಾಡಿದ ವಾಕ್ಯ ಎಷ್ಟು ಸತ್ಯ ಅಂತ ಹೇಳೋದಕ್ಕೆ ಅದು ಓದಿವೆ. ಇನ್ನೇನು ಮಾಡಬೇಕು, ಬೇರೆ ದಾರಿನೇ ಇಲ್ಲ ಅವರಿಗೆ. ನಮಗೆ ಆ ರೀತಿ ಎಲ್ಲೂ ಬಂದಿಲ್ಲ, ದ್ವೈತ ಮತ ತಪ್ಪು, ವೈಷ್ಣವ ಮತ ತಪ್ಪು ಅಂತ ಎಲ್ಲೆಲ್ಲೆಲ್ಲೂ ಬಂದಿಲ್ಲ. ಆದ್ದರಿಂದ ಇದು ಅವ್ರ ಮತ ತಪ್ಪು ಅಂದ್ರೆ ಆಧಾರ ಇದೆ. ಇದು ಹಾಕಿರ್ತಾರೆ ಕೆಳಗಡೆಗೆ, ದಿಸ ನಾ ತಲೋಡು ಅಂತ ಹಾಕಿರ್ತಾರೆ. ಅವ್ರು ಒಳಗೆ ಸೇರಿಸಾಗಿಲ್ಲ, ಗೊತ್ತಾಯ್ತಾ? ಇವ್ರನ್ನ ಬ್ಯಾನ್ ಮಾಡಿದ್ದೇವೆ, ಅವ್ರಿಗೆ ಮಾಡಿ ಸೇರಿಸಬೇಡಿ. ಸೇರಿಸೋ ಸಾಧ್ಯನೇ ಇಲ್ಲ. ಇವ್ರು ಸೇರಿಸಿದ್ರೆ ಬೆಲೆ ಇಲ್ಲ, ಇವನು ಸಸ್ಪೆಂಡ್ ಆಗ್ತಾನೆ ಸೇರಿಸಿಬಿಟ್ರೆ. ಲಿಸ್ಟ್ ಕೊಟ್ಬಿಡ್ತಾರೆ ಇವರೆಲ್ಲ ಬ್ಯಾಂಡ್ ಅಂತ ಹೇಳ್ಬಿಟ್ಟು. ಇವರೆಲ್ಲ ಬ್ಯಾಂಡ್ ಆದ್ರಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ನೋಡಿ ಅದೇ ವೇದನೆ ಅಪಾರ್ಥ ಮಾಡೋರಿಗೆ ಅವೆಲ್ಲ ತೋಳಿ ಏನು ಮಾಡ್ತೀರಿ? ನಾರಾಯಣ ಮಹಾನಾರಾಯಣ ಉಪನಿಷತ್ ಹೇಳ್ತಾರೆ, ಅದು ಹೇಳಿದ ಮೇಲೆ ಏನು ಹೇಳಬೇಕು? ಈಗ ವಿಷ್ಣುತರ ಮತ್ತು ಒಂದು ಬೇರೆ ಹೇಳಕ್ ಬರ್ತದೆ, ಅವರು ಹೇಳ್ತಾರ, ಗೊತ್ತಾಯ್ತಾ? ಒಪ್ಪೋದಿಲ್ಲ, ಬಾಯಿ ಹೇಳೋದು ಅಂತ ಮಾಡೋದು. ಏನೋ ಯಾವ್ದು ಹೇಳಿದ ಉದ್ದೇಶ, ಯಾರು ಹೇಳಿದ ಉದ್ದೇಶ ಕೇಳ್ತಿರೋದು? ಆಚಾರ್ಯ ಹೇಳಿದ ಉದ್ದೇಶನೋ, ದೇವ್ರು ಹೇಳಿದ ಉದ್ದೇಶನೋ? ದೇವ್ರು ಯಾತ ಕೇಳಿದಾದ್ರೆ ಎಲ್ಲರೂ ಯೋಗ್ಯರಿಲ್ಲ, ಅರ್ಥ ಆಯ್ತಾ? ನಮ್ಮ ಮನೆಯಲ್ಲೇ ನಾವು ಮೋಸ ಮಾಡ್ತೇವೆ, ಯಾರಿಗೆ? ಮಕ್ಕಳಿಗೆ, ಗೊತ್ತಾ? ಬ್ಲೇಡ್ ತಗೊಳಕ್ಕೆ ಹೋಗುತ್ತೆ, ಇವಳೆಲ್ಲ ಹೋಗಿ ತೋತ ಇಟ್ಬಿಡ್ತಾರೆ, ಕಾಗೆ ಕಚ್ಕೊಂಡೋಯ್ತು ಅಂತ ಹೇಳ್ಬಿಡ್ತಾನೆ ಬ್ಲೇಡ್ ಅದ. ಯಾಕೆ ಸುಳ್ಳು ಹೇಳ್ತಾರೆ? ಮಕ್ಕಳು ಬಂದೆ ತಗೊಂಡ್ರೆ ಏನು ಮಾಡ್ಕೋತಾನೆ? ಅವನು ಮಿಸ್ಯೂಸ್ ಮಾಡ್ಕೋತಾನೆ, ಕೈ ಕೊತ್ಕೋತಾನೆ, ಇನ್ನೊಬ್ಬರು ಇದು ಮಾಡಿಬಿಡ್ತಾರೆ, ಹೌದಲ್ಲ? ಅದಕ್ಕೆ ಮೋಸ ಮಾಡ್ತೀವಿ, ಯಾಕೆ ಒಳ್ಳೆಯವ್ರಿಗೂ ಮೋಸ ಮಾಡ್ತೀವಿ. ಇನ್ನು ಕೆಟ್ಟವ್ರು ಇರ್ತಾರೆ, ಬೀಗ ಹಾಕಿಬಿಟ್ಟಿರ್ತಾರೆ, ಬೀರ್ಕೆ ಇಟ್ಟಿದ್ದೀನಿ ಹೇಳ್ತಾರೆ, ಯಾರು ಕೂಡ ಬೀರ್ಕೆ ಇಲ್ಲಿ ಇಟ್ಟಿದ್ದೀನಿ ಅಂತ ಎಲ್ಲೋ ಇಟ್ಟಿದ್ದೀನಿ ಸುಳ್ಳು ಹೇಳ್ತಾರೆ, ಏನು ಮಾಡ್ತಾರೆ ಅವನು? ಎಲ್ಲೋ ಇಟ್ಟಿದ್ದೀನಿ ಅಂತ, ಯಾಕೆ? ಸೇಫ್ಟಿ ಮುಖ್ಯ ಅಲ್ಲಿ, ಜನಗಳ ಸ್ವಭಾವ ಏನೋ ಕರಿಯೋದು. ಹೆಚ್ಚಿನ ಸಾಮಾನ್ಯ ಹೆಚ್ಚಿನ ಅಯೋಗ್ಯರಿರ್ತಾರೆ, ಅವರಿಗೂ ಗತಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಸನ್ಮತ ಹಿಡಿಬಾರ್ದು, ಅವರು ದುರ್ಮತನೇ ಹಿಡಿಬೇಕು. ಅದಕ್ಕೋಸ್ಕರ ಮೋಹ ಮಾಡ್ತಾರೆ. ಇವತ್ತು ಪೊಲೀಸರು ಮೋಹ ಮಾಡ್ತಾರ ಇಲ್ಲ? ಹೋಗ್ತಾನೆ ಅವ್ರು ಕಳ್ಳನ್ ಟ್ರಾಪ್ ಮಾಡ್ಬೇಕಾದ್ರೆ ಏನಂತ ಮಾಡ್ತಾರೆ? ನಿಶ್ಚಿತ ಬರ್ತೀವಿ ಅನೌನ್ಸ್ ರೆಡಿಯಾಗಿರೋಂತ ಅನೌನ್ಸ್ ಮಾಡ್ತಾರೆ ಅವನಿಗೆ, ಹಿಡ್ಕೊಂಡು ಹೋಗ್ತೀವಿ, ಸರಿಯಾಗಿ ನಿಂತ್ಕೊಂಡು ಊಟ ಬಿಸ್ಕೊಂಡು ಹೇಳ್ತಾರ? ಯಾಕೆ ಅವನು ಹಿಡಿಬೇಕು, ಹಾಗೆ ಹಿಡಿಬೇಕು ಅವ್ರು. ಅದಕ್ಕೆ ಪರಮಾತ್ಮ ಮೋಸ ಮಾಡ್ತಿದ್ದೇನೆ ಅವ್ರನ್ನ, ಅಂದಂತ ಮಿಸ್ಕೆ ಹೋಗ್ಬೇಕು ಅವರು. ಅದಕ್ಕೆ ನೀವು ಮಿಸ್ಕೆ ಇಡಬಾಡಿ ಅಂತ ಹೇಳಿದ್ದಾರೆ, ಅರ್ಥ ಆಯ್ತು? ಈ ಮಾತು ಯಾವಾಗ ಬರ್ತಿದ್ದಿಲ್ಲ, ಎಲ್ಲರೂ ಯೋಗ್ಯರಾಗಿದ್ದೇ ಬರ್ತಿದ್ದಿಲ್ಲ ಜಗತ್ತಿನ ಎಲ್ಲ ಬೇರೆ ಮತಗಳಲ್ಲಿ ಮಾತು ಅಪ್ಲೈ ಆಗೋದಿಲ್ಲ. ಜೀವತ್ರೈವಿಧ್ಯ ಯಾರು ಒಪ್ಪಿಲ್ಲ ಅವರಿಗೆ ಅದು ಅರ್ಥ ಆಗೋದಿಲ್ಲ. ಜೀವತ್ರೈವಿಧ್ಯ ಒಪ್ಪಿದ ಮೇಲೆ ಅವಾಗ ಏನು ಮಾಡಬೇಕು? ಅಯೋಗ್ಯರಿಗೆ ತಮಸ್ಸಿಗೆ ಹೋಗ್ಬೇಕಲ್ಲ, ಅದಕ್ಕೆ ಅವ್ರು ಯಾರಿಗೆ ಮಿಸ್ಗೈಡ್ ಮಾಡಬೇಕೀಗ? ಯೋಗ್ಯರಿಗೆ ಜ್ಞಾನ ಕೊಡೋ ಪರಮಾತ್ಮನೇ. ಅಯೋಗ್ಯರಿಗೆ ಏನು ಕೊಡ್ತಾನೆ? ಮಿಥ್ಯಾ ಜ್ಞಾನ ಕೊಡ್ತಾನೆ. ಧಿಯೋ ಯೋನಃ ಪ್ರಚೋದಯ, ಅವರವರ ಸ್ವರೂಪಕ್ಕೆ ಅನುಗುಣವಾಗಿ ಪರಮಾತ್ಮ ಪ್ರೇರೇಪಣೆ ಮಾಡೋದ್ರಿಂದ ಜೀವತ್ರೈವಿಧ್ಯ ಒಪ್ಪಿದಾಗ ಉತ್ತರ ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಇವತ್ತು ಎಲ್ಲ ಕಡೆ ಇದೆ, ಮೋಸ ಮಾಡೋದೆಲ್ಲ ಸಾಧ್ಯನೇ ಇಲ್ಲ. ಇವತ್ತು ಪಾಕಿಸ್ತಾನ ಎಷ್ಟು ಬೈತಾರೋ ಗೊತ್ತಲ್ಲ, ಹೌದಲ್ಲ? ಬೇರೆ ಹೊಗಳಿಬಿಟ್ರೆ ಎಷ್ಟು ಬಜಿತ್ ಆಗುತ್ತೆ ಅವರಿಗೆ, ಹೊಗಳಿ ಒದ್ದಾಡ್ತಿದ್ರೆ ಅವಾಗ ಹೊರಗೆ ಹೊಗಳಿಬಿಟ್ರೆ ಕಲ್ಲೋಡಿದ್ದಾರೆ, ಅಷ್ಟ ಆಗ್ತದೆ. ಈ ಪಾಕಿಸ್ತಾನ ಹೊಗಳಿದ್ರೆ ಸಿಟ್ಟು ಬರ್ತದಲ್ಲ, ಈ ದುರ್ಯೋಧನ ಹೊಗಳಿದ್ರೆ ಹಾಗಾಗ್ತದೆ, ಸಾಧ್ಯನೇ ಇಲ್ಲ. ಅದು ಮೋಸ ಮಾಡಲೇಬೇಕು. ಕುತ್ಸಿತಾನುಚು ಮಿಶ್ರಾಣಿ ರುದ್ರೋ ವಿಷ್ಣು ಪ್ರಚೋದಿತಃ ಚಕಾರ ಶಾಸ್ತ್ರಾಣಿ ವಿಭುಹು ಋಷಯಸ್ತತ್ ಪ್ರಚೋದಿತಃ ತದೀಚಾದ್ಯಾಃ ಪುರಾಣಾನಿ ತಚ್ಛಾಸ್ತ್ರ ಸಮಯೇನತು ಚಕ್ರುರ್ವೇದೈಶ್ಚ ಬ್ರಹ್ಮಾಣಿ ವೈಷ್ಣವಾನ್ ವಿಷ್ಣುವೇದತಃ ಪಂಚರಾತ್ರಂ ಭಾರತಂಚ ಮೂಲ ರಾಮಾಯಣಂ ತಥಾ ತಥಾ ಪುರಾಣಂ ಭಾಗವತಂ ವಿಷ್ಣುವಾ ವಿಷ್ಣು ವೇದ ಇತಿ ಇರಿತಃ ಅತಶೈವ ಪುರಾಣಾನಿ ಯೋಜ್ಯಾನಿ ಅನ್ಯ ಅವಿರೋಧತಃ ಇತಿ ನಾರದೀಯೇ. ನಾರದೀಯ ಪುರಾಣದ ವಾಕ್ಯ ಎಷ್ಟು ಸ್ಪಷ್ಟ ಇದೆ. ಕುತ್ಸಿತ ಇವು ಪರಾ ಪುರಾಣದ ವಾಕ್ಯ ಒಂದು, ಸಪೋರ್ಟ್ ಇನ್ನೊಂದು ವಾಕ್ಯ ಇದೆ ನಾರದ ಪುರಾಣದಲ್ಲಿ. ಕೃಷ್ಣನೇ ಹೇಳ್ತಾನೆ ಏನಂತ, ತಾನಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪ್ರಾಮ್ ಯಜಿಶ್ರಮ ಅಶುಭಾನ್ ಅಸುರೀಶ್ವೇವ ಯೋನಿಷು. ನಾನು ದ್ವೇಷ ಮಾಡೋ ಹಸುರನ್ನು ಏನು ಮಾಡ್ತೇನೆ ನಾನು? ಹಸುರ ಯೋನಿಯಲ್ಲೇ ಹುಟ್ಟಿಸ್ತೇನೆ ಅಂತ ಹೇಳ್ತಾನೆ. ಅದೇ ಸ್ಪಷ್ಟ, ಮತ್ತೆ ಮಾತಾಡೋಕ್ಕೆ ಬರೋದಿಲ್ಲ. ಮತ್ತೆ ಅವಜಾನಂತೆ ಮಾ ಮೂಢಾಹ ಮಾನುಷೀಂ ತನು ಮಾಶ್ರಿತಂ, ನಾನು ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಅಯೋಗ್ಯರು. ಇದೆಲ್ಲ ಹೇಳಿರೋದ್ರಿಂದ ಅಯೋಗ್ಯರಿದ್ದಾರೆ ಅಂತಾಯ್ತಲ್ಲ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀ ಪ್ರಕೃತಿ ಮಾಶ್ರಿತಾಹ. ಮಹಾತ್ಮರೆಲ್ಲ ದೈವಿ ಪ್ರಕೃತಿಯವರು, ಉಳಿದವರು ಆಸುರಿಯ ಪ್ರಕೃತಿಯವರು, ಅವರೆಲ್ಲ ನನ್ನ ದ್ವೇಷ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಜೀವತ್ರೈವಿಧ್ಯ ಸ್ಪಷ್ಟವಾಗಿ ಗೀತೆಯಲ್ಲೇ ಬಂದಿತ್ತು. ಕುತ್ಸಿತಾನಿತ ಮಿಶ್ರಾಣಿ ರುದ್ರೋ ವಿಷ್ಣು ಪ್ರಚಾದತ ಪ್ರಸಾದ ಪ್ರಚೋದಿತ ಚಕಾರ. ವಿಷ್ಣು ಪ್ರಚೋದಿತ, ವಿಷ್ಣುವಿನ ಪ್ರೇರೇಪಣೆಯಿಂದ ರುದ್ರ ರುದ್ರದೇವರು ಕುತ್ಸಿತಾನಿ ಮಿಶ್ರಾಣಿ ಚ ಶಾಸ್ತ್ರಾಣಿ ಚಕಾರ. ಕುತ್ಸಿತ ಶಾಸ್ತ್ರಗಳು ಅಂದ್ರೇನು? ನಿಷಿದ್ಧ ಶಾಸ್ತ್ರಗಳು. ಮಿಶ್ರಿತ ಅಂದ್ರೇನು? ಅದು ಇದು ಮಿಕ್ಸ್ ಮಾಡಿಬಿಡೋದು, ಒಳ್ಳೆಯ ಅಂಶನಿದೆ ಕೆಟ್ಟ ಅಂಶನೂ ಇದೆ, ಅವ್ರಿಗೆ ಕನ್ಫ್ಯೂಸ್ ಆಗ್ಬೇಕು ಯಾವ್ದು ಸರಿ ಯಾವ ತಪ್ಪು ಅಂತ ಹೇಳ್ಬಿಟ್ಟು ಆ ರೀತಿ ಹೇಳುತ್ತಾರೆ. ವಿಭು ಋಷಿ ಋಷಯ ತತ್ ಪ್ರಚೋದಿತ, ಆ ವಿಷ್ಣುವಿನಿಂದ ಪ್ರಚೋದಿತರಾಗಿ ಮತ್ತು ರುದ್ರದೇವನಿಂದ ಪ್ರಚೋದಿತರಾಗಿ ಋಷಿಗಳು ಹಾಗೆ ಮಾಡಿದರು. ಏನು ಮಾಡಿದ್ರು? ಜನಗಳನ್ನ ಮೋಸ ಮಾಡೋದಕ್ಕೋಸ್ಕರ ಕೆಲವು ವಿಷಯನ ಹೇಳಿದರು. ದಧೀಚಾದ್ಯಾ ಪುರಾಣಾನಿ ತಚ್ಛಾಸ್ತ್ರ ಸಮ ಏನತು, ದಧೀಚಿ ಮೊದಲಾದ ಮುನಿಗಳು ಆ ದುಶ್ಯಾಸ್ತ್ರಗಳನ್ನು ಮೂಲ ಮಾಡಿಕೊಂಡು ಅವರು ಪುರಾಣಗಳನ್ನು ಬರೆದ್ರು ಕೆಲವೆಲ್ಲ ಕೂಡ, ಅವರದೇ ಪುರಾಣಗಳು. ಅದು ಎಲ್ಲ ತಪ್ಪು ತಪ್ಪು ಬರೆದು ಬಿಟ್ರೆ, ಯಾಕೆಂದ್ರೆ ಇವನು ಮಿಸ್ಗೈಡ್ ಆಗಲಿ ಅಂತ ಹೇಳಿದ್ರು. ಚಕ್ರೂರ್ ವೇದೇಶ್ಚ ಬ್ರಹ್ಮಾಣಿ ವೇತವಾನ್ ವಿಷ್ಣು ಅವರವರೇ ಆ ದದೀಚೆಗಳು. ಸ್ವಚ್ಛಾಸ್ತ್ರ ಸಮಯೇನತು ಚಕ್ರೂರ್ ವೇದೇಶ್ಚ ಬ್ರಹ್ಮಾಣಿ ವೈಷ್ಣವಾನ್ ವಿಷ್ಣು ವೇದತಃ. ಆಮೇಲೆ ವಿಷ್ಣು ಶೈವ ಪುರಾಣಗಳೆಲ್ಲ ತಾಮಸ. ಬ್ರಾಹ್ಮಣಿ ಅಂದ್ರೇನು? ಬ್ರಹ್ಮಾದಿ ಇತರ ದೇವತೆಗಳನ್ನು ಸರ್ವೋತ್ತಮ ಅಂತ ಹೇಳಿದ್ರೆ ಅವರು ರಾಜಸ. ಅರ್ಥ ಆಯ್ತಾ? ಚಕ್ರೂರ್ ವೇದೇಶ್ಚ ಬ್ರಾಹ್ಮಣಿ ವೈಷ್ಣವಾನ್ ವಿಷ್ಣು ವೇದತಃ. ವೈಷ್ಣವ ಗ್ರಂಥಗಳೆಲ್ಲ ವಿಷ್ಣು ವೇದತಃ. ಶ್ರೀಮದ್ ಆಚಾರ್ಯರು ಬಿಡಿ, ವಾಯುದೇವರು ಯಾವಾಗಲೂ ಸತ್ಯನೇ ಬರೀತಾರೆ. ಜೈತೀರ್ಥರು ಮೊದಲಾದವರೆಲ್ಲ ಏನು ಮಾಡಿಬಿಟ್ರು? ಒಳ್ಳೆ ಶಾಸ್ತ್ರಗಳನ್ನು ಕೊಟ್ಟರು, ವೈಷ್ಣವ ಶಾಸ್ತ್ರಗಳು. ವಿಷ್ಣು ವೇದ ಅಂದ್ರೇನು ಯಾವುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲೇ ಇದೆ, ನಾವೇನು ನೋಡಬೇಕಾಗಿಲ್ಲ. ಪಂಚರಾತ್ರಂ ಭಾರತಂಚ ಮೂಲ ರಾಮಾಯಣಂ ತಥಾ ತಥಾ ಪುರಾಣಂ ಭಾಗವತಂ ವಿಷ್ಣು ವೇದ ಇತೀರಿತಃ. ವಿಷ್ಣು ವೇದ ಅಂತ ಕರೀತಾರೆ, ಇದನ್ನು ಒಪ್ಪಲೇಬೇಕು. ಇದು ವಿಷ್ಣು ಅವಿಷ್ಣು ವೇದ ಅಂದರೆ ಅದು ಅಗ್ರಾಹ್ಯ, ವಿಷ್ಣು ವೇದ ಮಾತ್ರ ಗ್ರಾಹ್ಯ. ಪಂಚರಾತ್ರಂ ಭಾರತಂಚ ಪಂಚರಾತ್ರ ಮಹಾಭಾರತ ಮೂಲ ರಾಮಾಯಣಂ ತಥಾ ಮೂಲ ರಾಮಾಯಣ ತಥಾ ಪುರಾಣಂ ಭಾಗವತಂ ಭಾಗವತ ಪುರಾಣ. ಭಾಗವತ ಪುರಾಣಕ್ಕೆ ಎರಡರ್ಥ, ಭಾಗವತ ಪುರಾಣ ಪ್ಲಸ್ ಭಗವಂತನ ಸಂಬಂಧಪಟ್ಟ ಎಲ್ಲ ಪುರಾಣಗಳು ಕೂಡ, ಭಗವಂತನ ಮಹಿಮೆ ಎಲ್ಲ ಪುರಾಣಗಳು ಕೂಡ ಗ್ರಾಹ್ಯ. ಇವೆಲ್ಲ ವಿಷ್ಣು ವೇದ ಅಂತ ಕರೀತಾರೆ. ಭಾಗವತ ಅಂತ ಯಾತಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅಂದರೆ ಪುರಾಣ ರಾಜ ಅಂತ ಅದಕ್ಕೆ ಹೆಸರು. ಅದನ್ನ ಹೇಳಿದ ಮೇಲೆ ಅದು ಬೈರಿ ಮಹತ್ವ ಕೊಡೋಕ್ಕೋಸ್ಕರ ಮಾತು ಉಪಯೋಗಿಸ್ತಾರೆ. ಅಥ ಶೈವ ಪುರಾಣಾನಿ ಯೋಜ್ಯಾನಿ ಅನ್ಯಾವಿರೋಧತಃ. ಶೈವ ಪುರಾಣದಲ್ಲಿ ಬಂದಿದೆ ಅಂಥೇಳಿ ನಂಬಲಕ್ಕೆ ಹೋಗಬೇಡಿ. ಅದರ ಬಂದಿರೋ ವಿಚಾರಗಳನ್ನು ಬೇರೆ ಸಚ್ಚಾತ್ರ ಪ್ರಮಾಣಕ್ಕೆ ತಕ್ಕಂತೆ ಅರ್ಥ ಮಾಡ್ಕೋಬೇಕೇ ಹೊರತು ಅದಕ್ಕೆ ತಕ್ಕಂತೆ ವೈಷ್ಣವ ಶಾಸ್ತ್ರ ಬದಲಾಯಿಸಬಾರ್ದು. ಅದಕ್ಕೆ ವೈಷ್ಣವ ಶಾಸ್ತ್ರ ಅದನ್ನು ಅರ್ಥ ಮಾಡ್ಕೋಬೇಕು, ಅಗ್ರಹಕ್ಕೆ ಬಿಟ್ಟುಬಿಡ್ಬೇಕು, ಇದನ್ನು ತಗೋಬೇಕು ಅಷ್ಟೇ ಹೊರತು ಬೇರೆ ಅಲ್ಲ. ಪರ ದೇವರು ಹಾಗೆ ಸೃಷ್ಟಿ ಮಾಡಿ, ಪದಾರ್ಥ ಕೂಡ ಹಾಗೆ ಸೃಷ್ಟಿ ಮಾಡಿದ್ದಾರೆ. ಸೀಡ್ಲೆಸ್ ದ್ರಾಕ್ಷಿನೂ ಇದೆ, ಹಲಸೆ ಹಣ್ಣು ಇದೆ. ಸೀಡ್ಲೆಸ್ ದ್ರಾಕ್ಷಿ ಹೇಗೆ ತಿಂತಾನೆ? ಹೂ ಅದು ಅಗ್ರಾಹ್ಯ ಪದಾರ್ಥನೇ ಇಲ್ಲ. ಹಲಸೆ ಹಣ್ಣು ಎಲ್ಲ ತಿದ್ದುಬಿಟ್ರೆ ಗತಿ ಏನಾಗ್ತದೆ? ಏನು ಮಾಡಬೇಕು ಅದನ್ನು? ಅದು ಬಿಡಿಸ್ಬೇಕು. ಅದು ದೇವರು ತೋರಿಸ್ತಾ ಇಲ್ಲಿ ಹಾಗೆ ಬಿಡಿಸ್ತೀರೋ ಹಾಗೆ ಶಾಸ್ತ್ರಗಳನ್ನು ಬಿಡಿಸೋದು ಅಭ್ಯಾಸ ಮಾಡಿ ಅಂತ ಹೇಳ್ತಾ. ತಗೊಳ್ಳೋ ಭಾಗ ಬೇರೆ, ಬಿಡೋ ಭಾಗ ಬೇರೆ ಇದೆ. ತಗೊಳ್ಳೋ ಭಾಗ ತಗೊಳ್ಳಿ, ಬಿಡೋ ಭಾಗ ಬಿಟ್ಟುಬಿಡಿ. ಇದು ಭಾಗವತ ದ್ರಾಕ್ಷಿ ಇದ್ದಾಗ ಏನು ಮಾಡ್ಬೇಕು? ಸೀಡ್ಲೆಸ್ ದ್ರಾಕ್ಷಿ ಇದೆ, ಏನು ಮಾಡ್ಬೇಕಾದ್ರೆ ಪೂರ್ತಿ ಹಾಗೆ ಓದಿಬಿಡಿ. ಅರ್ಥ ಆಯ್ತಾ? ಅದು ಬಿಡೋ ಭಾಗ ಆಗ್ತಿಲ್ಲ, ಇದರಲ್ಲಿ ಬಿಡೋ ಭಾಗಗಳಿವೆ. ಸರಿಯಾಗಿ ಮಾಡಿ, ಒಳಗೆ ಸಾರ ಇದೆ, ಮೇಲೆ ಮುಳುಗಳು, ಆಮೇಲೆ ಬರೀ ಇದು ತೆಗೆದುಹಾಕೋ ಭಾಗ ಸಿಗೋದಿಷ್ಟು, ಅದು ಉಪಯೋಗಿಸಿ, ಇದು ಮಾತ್ರ ಉಪಯೋಗಿಸ್ಬೇಡಿ. ತಥಃ ಶೈವ ಪುರಾಣಾನಿ ಯೋಜ್ಯಾನಿ ಅನ್ಯಾವಿರೋಧತಃ ಇತಿ ನಾರದೀಯೇ ಅಥೋ ಜ್ಞಾನಿನಾಂ ಭವತ್ತೇವ ಮುಕ್ತಿ. ಅದು ಈ ಶಾಸ್ತ್ರದಲ್ಲಿ ಸ್ಪಷ್ಟ ಹೇಳಿರೋ ಹಾಗೆ, ಅಪರೋಕ್ಷ ಜ್ಞಾನ ಬಂದಮೇಲೆ ಏನು ಗ್ಯಾರಂಟಿ? ಮುಕ್ತಿ ಗ್ಯಾರಂಟಿ. ಪ್ರಾರಬ್ಧ ಕರ್ಮ ಸವಿಬೇಕಷ್ಟೇ ಹೊರತು ಮುಕ್ತಿ ತಪ್ಪೋ ಚಾನ್ಸ್ ಇಲ್ಲೇ ಇಲ್ಲ. ಇದು ಒಟ್ಟು ಸಿದ್ಧಾಂತ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ. ಅದಿಷ್ಟಕ್ಕೆ ಅರ್ಥ ಇದೆ, ನೈನಾಂ ಪ್ರಾಪ್ಯ ವಿಮುಖ್ಯತೆ. ಅಪರೋಕ್ಷ ಜ್ಞಾನ ಬಂತು ಅಂದರೆ ಅವನಿಗೆ ಮುಕ್ತಿ ಗ್ಯಾರಂಟಿ. ಇಷ್ಟು ಮೂರು ಅದನ್ನು ಹೇಳೋದಕ್ಕೆ ಇಷ್ಟೆಲ್ಲ ಬರೆದಿದ್ದ ಆಚಾರ್ಯರು. ಇಷ್ಟೆಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಬರೆದಿಲ್ಲ? ನಾನು ಬೇರೆ ತಪ್ಪರ್ಥ ಬರೆದ್ಬಿಟ್ಟಿದ್ದಾರೆ. ಸರಿ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಕಾರಣ ಕೊಟ್ಟು ಅದನ್ನು ಖಂಡನೆ ಮಾಡಿ ಅಲ್ಲಿ ಮುಗುದಿಲ್ಲ, ಇನ್ನು ಬೇಕಾದಷ್ಟಿದೆ. ಅಂತ್ಯಕಾಲದಲ್ಲಿ ಅಂತ ಹೇಳಿದ್ರಲ್ಲ, ಅದ್ಯಾಕೆ ಬೇಕು? ಅವರೇನು ಅರ್ಥ ಬರೆದ್ರು ಬೇರೆಯವರು? ನಿನ್ನ ಹೇಳಿದ್ದು ವೃದ್ಧಾಪ್ಯದಲ್ಲಿ ಅಂತ ಹೇಳಿದರು. ಆಚಾರ್ಯ ಹೇಳಿದರು ಪ್ರಾಣೋತ್ಕ್ರಮಣ ಕಾಲದಲ್ಲಿ ಅಂತ ಹೇಳಿದರು. ಎರಡರಲ್ಲಿ ಏನು ವ್ಯತ್ಯಾಸ ಅಂದರೆ ಆಚಾರ್ಯ ಹೇಳಿದ್ದು ಯಾಕೆ ಸಿದ್ಧಾಂತ ಅಂತ ತೋರಿಸ್ತಾರೆ. ಭೀಷ್ಮಾದೀನಾಂತೂ ತಕ್ಷಣೇ ಯುಕ್ತಭಾವ. ಭೀಷ್ಮರ ಎಕ್ಸಾಂಪಲ್ ತಗೊಳ್ಳಿ ಅಂತ ಹೇಳಿದರು. ಭೀಷ್ಮರು ಎಂಥ ಜ್ಞಾನಿಗಳು, ನೀನೆಲ್ಲ ಅಲ್ಲ, ಮಹಾಜ್ಞಾನಿಗಳವರು. ಅಂಥವರು ಕೂಡ ದೇಹತ್ಯಾಗ ಮಾಡೋ ಹೊತ್ತಲ್ಲಿ ಏನಾಯ್ತು ಅವರಿಗೆ? ಡೈವರ್ಟ್ ಆಯ್ತು. ಅದರಿಂದ ಏನಾಯ್ತು? ಮುಕ್ತಿ ಹೋಗಲಿಲ್ಲ. ಎಲ್ಲಿಗೆ ಹೋದ್ರೆ ಅವರು ವಸುವಾಗಿಬಿಟ್ಟು. ಅದರಿಂದ ಪ್ರಾಣೋತ್ಕ್ರಮಣ ಖಾಲಿ ಅಂತ ಅರ್ಥ ಮಾಡಬೇಕೇ ಹೊರತು ಚರಮೇ ವಯಸ್ಸಿ ಅಂತ ಅರ್ಥ ಮಾಡಬಾರ್ದು. ಅದು ಎಷ್ಟು ಸರಿಯಾಗಿ ಹೇಳ್ತಾರೆ ಅಂದರೆ ಅದು ಕೇಳಿ ಡೌಟೇ ಬರಬಾರ್ದು. ಅದಕ್ಕೆ ಆಚಾರ ಅವತಾರ ಮಾಡಿದ್ದೆ ಅದಕ್ಕೋಸ್ಕರ, ಡೌಟ್ ಬರದಂತೆ ಬರೀಬೇಕು ಅಂತೇಳಿ. ಅವ್ರಿಗೆ ಅಂತಕ್ಕೆ ಡೌಟ್ ಬರ ಮಾಡಿಬಿಟ್ಟು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅಲ್ಲಿಗೆ ನಾಳೆ ದಿವಸ ಅದು ಮುಂದಿನ ಭಾಗ. ನಾಳೆ ದಿವಸ ಆಚಾರ್ಯರು ಬೇಗ ಬರ್ತಾರೆ, 8 ಗಂಟೆಗೆ ಬಂದುಬಿಟ್ಟು ಇಲ್ಲಿ ಪಾರಾಯಣ ಮಾಡ್ತಾರೆ. ನಾಳೆ ಇಲ್ಲೇನೆ ಪಾರಾಯಣ ಮಾಡ್ತಾರೆ, ಪಾಠ ಶುರುವಾಗ ಅವರು ಮಾಡ್ತಾರೆ, ಆಮೇಲೆ ಪಾಠ ಶುರುವಾಗ. ಅದನ್ನು ಬೇಗ ಬಂದುಬಿಟ್ರೆ ಎಲ್ಲರೂ ಕೂಡ ಕೇಳ್ಬೋದು. ಇವತ್ತು ವೇದ ಪಾರಾಯಣ ಮಾಡೋದು ತುಂಬ ಕಡಿಮೆ, ಅದು ವೈಷ್ಣವರಲ್ಲಂತೂ ಭಾರಿ ಭಾರಿ ಕಡಿಮೆ. ಅದರಲ್ಲೂ ಸ್ವರವ ಸರಿಯಾಗಿ ಹೇಳೋರತ್ತು ಇನ್ನೂ ಬರಲವ. ಎಷ್ಟೋ ದಿನ ಮಾಡಿಸ್ತಿರ್ತಾರೆ, ಅದು ಕೇಳೋಕ್ಕೆ ಆಗೋದಿಲ್ಲ. ಅಪಸ್ವರಗಳು ಅಷ್ಟೇ ಅಲ್ಲ, ಸಂಸ್ಕೃತ ಕೂಡ ಜ್ಞಾನ ಇರೋದಿಲ್ಲ. ಆದರೆ ಅವರು ಒಳ್ಳೆ ವಿದ್ವಾಂಸರಾದ್ದರಿಂದ ಒಳ್ಳೆ ಕೇಳೋಕ್ಕೆ ಭಾರಿ ಚೆನ್ನಾಗಿರುತ್ತೆ. 8 ಗಂಟೆಗೆ ಬಂದುಬಿಟ್ರೆ ಪಾಠ ಶುರುವಾಗೋರಿಗೆ ಹೇಳ್ತಾರೆ, ಆಮೇಲೆ ಪಾಠ ಮುಂದುವರಿಯ. ಸರ್ವೇ ಈಗ ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟತೇನೇ.